ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನ ಗತಂ ವಂದೇ ಬ್ರಹ್ಮ ರುದ್ರೇಂದ್ರ ವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನ ಶಿಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಹಯಮುಖ ಪದ ನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾಚ್ಯುತಾನಂತ ಲೀಲಾ ಗೋಪಾಲ ಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರುನ್ ನಮಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾರಿಣಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾರ್ಥ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಂತರ ಬರೆದಂತಹ ಸುರಾದಿ ಬಿಂಬಮೂರುತಿ ನಿನ್ನ ಕಾಂಬೆನೆಂದು ನಾನು ಹಂಬಲಿಸಿ ಬಲು ಹಲುಬಿ ಬಿಂಬದೊಳಗೆ ಬಂದು ಸುಳಿದು ಪೊಳೆದು ನಿಲ್ಲುವ ಇಂಬ ನಿರೀಕ್ಷಿಸಿ ಬಲು ಬಡವಾಗಿದೆ. ಭಗವಂತನ ಕಾಣಬೇಕೆಂಬ ಹಂಬಲ ಹೃದಯದಲ್ಲಿ. ದೇವರ ಚಿಂತನೆ ಮಾಡ್ತಾ 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 ಇದ್ರೂ ಭಗವಂತನ ಚೂರೂ ಸುಳಿವು ಸಿಗ್ತಾ ಇಲ್ಲ. ಯಾಕೆ ಅಡ್ಡಿ ಕೂತಿದೆ, ತುಂಬಾ ಅಡ್ಡಿ ಕೂತಿದೆ. ಪ್ರಾರಬ್ಧ ಕರ್ಮ ಅದು ಗೊತ್ತು ಅವರಿಗೆ. ಅವ್ರಿಗೆ ಗೊತ್ತು, ಗೊತ್ತಿದ್ರೂ ದೇವರನ್ನ ಕೇಳುದು ಯಾಕೆ ಗೊತ್ತಲ್ಲ. ಪ್ರಾರಬ್ಧ ಕರ್ಮ ದೇವರು ಕಾಣಿಸ್ತಾ ಇಲ್ಲ ಅಂದಾಗ ಸುಮ್ಮನೆ ಕೂತಿರಬಹುದಲ್ಲ. ಇಲ್ಲ, ಈ ಭಗವಂತನ ಸತತ ಪ್ರಾರ್ಥನೆಯಿಂದ ಆ ಕರ್ಮದಲ್ಲಿ ಎಷ್ಟು ಭಾಗ ಕರಗಿ ಹೋಗಬೇಕೋ ಸ್ವಾಮಿ ಕರಗಿಸಿಬಿಡ್ತಾನೆ ಎಷ್ಟೆಷ್ಟು. ಅದಕ್ಕೆ ಉಪಮರ್ದನ ಯೋಗ್ಯ ಪ್ರಾರಬ್ಧ ಅಂತ ಹೇಳ್ತಾರೆ. ಉಪಮರ್ದನ ಅಂದ್ರೆ ಒಂದೇ ಸಲ ಮುದ್ದೆ ತೆಗೆದು ಹಾಕಲ್ಲ ಭಗವಂತ. ನಮ್ಮ ಪ್ರಾರಬ್ಧ ಅಪರೋಕ್ಷ ಜ್ಞಾನ ನಂತರ ಏನೇನು ಪ್ರಾರಬ್ಧ ಅಂತ ಉಳಿದಿರುತ್ತೆ ಆ ಪ್ರಾರಬ್ಧವನ್ನ ಒಮ್ಮೆಲೆ ಇಷ್ಟು ಪಾಟ್ ಪಾಟ್ ತೆಗೆದುಬಿಟ್ಟು ಉಪಮರ್ದ ಅಂತ ತೆಗೆದುಬಿಡಲ್ಲ. ಅದನ್ನ ಮಧ್ಯೆ ತನ್ನ ಪ್ರಾರ್ಥನೆ ಮಾಡಿಸಿ 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 ಹಾಗೇ ಕಳಿತಾ ಕೊನೆವರೆಗೂ ಕಳಿತಾ ಬರ್ತಾನೆ ಉಪಮರ್ದನ ಅಂತ ಹೇಳಿ. ಅದಕ್ಕೆ ಹೇಳ್ತಾರೆ ಇಂದ್ರಾದಿ ದೇವತೆಗಳು ವಾದಿರಾಜರ ವೃಂದಾವನದಲ್ಲಿ ಬಂದು ಭಗವಂತನ ದರ್ಶನ ಮಾಡಿ ಉಪಮರ್ದಕ್ಕೆ ಯೋಗ್ಯವಾದ ಪ್ರಾರಬ್ಧವನ್ನು ಕಳ್ಕೊಂಡ್ರು ಅಂದ್ರೆ ನಾವು ಆಯ್ತಾ ಇನ್ನು ಕಡಿಮೆ ಆಗೋದು ಇನ್ಯಾವುದಿಲ್ವಾ ಅಂತ ಹೇಳಿದರೆ ಆಯಾ ಕಾಲದಲ್ಲಿ ಎಷ್ಟೆಷ್ಟು ಕಡಿಮೆ ಆಗಬೇಕೋ ಅಷ್ಟು ಕಡಿಮೆ ಮಾಡುತ್ತಾ ಬರ್ತಾನೆ. ಇಷ್ಟು ಪ್ರಾರಬ್ಧ ಕರ್ಮ ಉಣಬೇಕಾಗಿದ್ದು ಅಪರೋಕ್ಷ ಜ್ಞಾನ ನಂತರ ಒಂದೊಂದು ಜನ್ಮಕ್ಕೆ ಇಷ್ಟು ಕೊಡ್ತಾ ಹೋಗ್ತಾನೆ. ಇಷ್ಟಿರುತ್ತೆ ಆಯಾ ಜನ್ಮದಲ್ಲಿ ಬಂದಾಗ ಎಷ್ಟು ಕಳ್ಕೋಬೇಕೋ ಅಷ್ಟು ಪ್ರಾರ್ಥನೆಯಿಂದ ಕಳಿಸಿ 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 ಕಳಿಸ್ತಾ ಇರ್ತಾನೆ ಇದರ. ಅದರಿಂದ ಅವರಿಗೆ ಗೊತ್ತು ಭಗವಂತ ಸುಳಿಯಲಿಕ್ಕೆ ಅಡ್ಡಿಯಾಗಿ ತಮ್ಮದೇ ಪ್ರಾರಬ್ಧ ಕೂತಿದೆ ಅಂತ. ಆದರೆ ಭಗವಂತನ ಪ್ರಾರ್ಥನೆ ಅಥವಾ ನಮಗೆ ಭಗವಂತನ ಪ್ರಾರ್ಥನೆ ಮಾಡುವಂತಹ ರೀತಿಯನ್ನು ಹೇಳಿಕೊಡ್ತಾ ಇದೆ. ಬಿಂಬಮೂರುತಿ ನಿನ್ನ ಕಾಂಬೆನೆಂದು ನಾನು ಹಂಬಲಿಸಿ. ಆ ಹಂಬಲಿಕೆ ಬರಬೇಕು. ಅದು ಯಾವ ಜನ್ಮಕ್ಕೆ ಬರುತ್ತೋ ಹಂಬಲಿಕೆ ಬರಲ್ಲ. ದೇವರ ಸ್ಮರಣೆ ಇರಲ್ಲ, ಅವನೊಬ್ಬನಿದ್ದಾನೆಂಬ ಎಚ್ಚರ ಇರಲ್ಲ. ಅವನೊಬ್ಬನೇ ನನಗೆ ಬೇಕಾದವ, ಗುರುಗಳ ಮೂಲಕ ಅವನೇ ತಿಳಿಬೇಕು. ಅವನು ಬಿಟ್ಟರೆ ಯಾರು ನನ್ನವರಿಲ್ಲ, ಯಾರು ನನ್ನವರಿಲ್ಲ, ಯಾರು ನನ್ನವರಿಲ್ಲ ಅನ್ನುವಾಗ ಈ ಪಕ್ಕದವರನ್ನೆಲ್ಲ ಬೈಯೋದ, ಯಾರು ನನ್ನವರಲ್ಲ ಅಲ್ಲ ಅಲ್ಲ ಅಂತ ಬಿಟ್ಟು ಹೋಗ್ತಾರೆ ಅಂತ ಅವ್ರನ್ನ ಬೈಯೋದೇನು ಅಂದ್ರೆ ಇಲ್ಲ. ಆಯಾ ಜೀವಿಗಳ ಕರ್ಮ ಅನುಸಾರ ಭಗವಂತ ಅವರನ್ನ ಹಾಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವರು ಸ್ವತಂತ್ರರೇ. ಹಿಡ್ಕೊಂಡಿರ್ಲಿಕ್ಕಾಗ್ಲಿ ದೂರ ಹೋಗ್ಲಿಕ್ಕಾಗ್ಲಿ ಸ್ವಾತಂತ್ರ್ಯ ಇಲ್ಲ ಅವರಿಗೆ. ಅಂದರೆ ಈ ಜೀವರಾಶಿಗಳೆಲ್ಲ ಅಸ್ವತಂತ್ರದೆ, ಅವರ ಕರ್ಮಾನುಸಾರ ಬಿಟ್ಟು ಹೋಗೋದೇ ಆಗುತ್ತೆ, ಇದು ಅನಿವಾರ್ಯ ಅಂತ ತಿಳ್ಕೊಂಡವ ನಮ್ಮನ್ನ ಎಡಬಿಡದೆ ಸಲಹುವಂತಹ ಸ್ವಾಮಿ ಗುರುಗಳು ಇವರು ಮಾತ್ರ. ಗುರುಗಳು ಹೇಳುತ್ತಾರೆ, ನಾವು ನಿನ್ನ ಹಿಡಿಯಬೇಕಾದ್ರೆ ಅವನೇ ಬೇಕು, ಇಲ್ಲದಿದ್ದರೆ ಇಲ್ಲ. ಹಾಗಾದ್ರೆ ಪ್ರಧಾನಮೂರ್ತಿ ಯಾರು? ಅವನೊಬ್ಬನೇ. ಆ ರೀತಿ ಅವನ ಪರಿಚಯ ಮೊದಲಾಗಬೇಕು, ಅವನೇ ಬೇಕು ಅಂತ ಮನಸ್ಸಲ್ಲಿ ಬರಬೇಕು. ಅವನೊಬ್ಬನಿದ್ದಾನೆ, ನಮಗಾಗಿದ್ದಾನೆ, ಅವನೇ ನಮಗೆ ಇರುವವ, ಇನ್ಯಾರು ನಮ್ಮನ್ನ ಕಾಯೋರಿಲ್ಲ, ಅವನೇ ಸತತ ನಮ್ಮನ್ನ ರಕ್ಷಣೆ ಮಾಡುತ್ತಾ ಇದ್ದಾನೆ. ಇಷ್ಟು ಅಭಿಮಾನದಿಂದ ಪರಿತಾನೆ, ಒಂದು ಚೂರು ನಮ್ಮಿಂದ ಏನೂ ಬೇಕಾಗಿಲ್ಲ, ಒಳ್ಳೆಯವ, ತುಂಬಾ ಒಳ್ಳೆಯವ ಅಂತಹ ಸ್ವಾಮಿ ನಮಗಾಗಿ ಸ್ನೇಹಿತ, ತಂದೆ, ತಾಯಿ ಎಲ್ಲ ಆಗಿ ಅವನೇ ರಕ್ಷಣೆ ಮಾಡುತ್ತಾ ಇದ್ದಾನೆ. ಜನ್ಮ ಜನ್ಮಗಳಲ್ಲಿ ಅವನೇ ತಂದೆ ಅನಿಸಿಕೊಳ್ಳುವ ಜೀವನದಲ್ಲಿದ್ದು ತಾನೇ ಆ ಜೀವಿಗೆ ಬುದ್ಧಿ ಕೊಟ್ಟು ಈ ಮಗು ಮೇಲೆ ಅಭಿಮಾನ ಪಡು ಪಡು ಅಂದ್ರೆ ತಂದೆ ಅಭಿಮಾನ ಪಡ್ತಾನೆ, ತಾಯಿ ಅಭಿಮಾನ ಪಡ್ತಾಳೆ. ಒಳಗೆ ದೇವರಿದ್ದುಕೊಂಡು ಬೇಡ ಅಂದುಬಿಟ್ರೆ ಮಕ್ಕಳಿಗೆ ಶತ್ರುಗಳಾದ ತಂದೆ ತಾಯಿಗಳ ವಿಷಯನೇ ಇಲ್ಲ, ಹೌದು ಅಲ್ವೋ? ಹಾಗಾದರೆ ಇಷ್ಟು ಜನ್ಮಗಳಲ್ಲಿ ನಾವು ತಂದೆ ತಾಯಿಯನ್ನ ಪಡ್ಕೊಂಡು ಸುತ್ತಿದ್ದವರನ್ನ ಪಡ್ಕೊಂಡು ಅವರ ಅಭಿಮಾನ ಪಡೆದವು ಅಂದ್ರೆ ಆ ಗೊಂಬೆಗಳ ಅಭಿಮಾನ ಪಟ್ಟುವ ಅಲ್ಲ, ಅವರಲ್ಲಿ ನಿಂತು ಇಷ್ಟು ಈ ಕಾಲಕ್ಕೆ ಇಂತಿಂತ ಅಭಿಮಾನ ಪಡು ಪಡು ಅಂತ ಅವರಲ್ಲಿ ನಿಂತು ಪಡಿಸಿದವ ಇವನ ಅವರ. ಹಾಗ ಅಭಿಮಾನ ಪಟ್ಟದ್ಯಾರು? ಇವನೇ. ಅವರ ಮೂಲಕ ತನ್ನ ಅಭಿಮಾನ ಹೀಗೆ ತೋರಿಸಿ ತೋರಿಸಿ ನಮ್ಮನ್ನು ಬದುಕಿಸ್ತಾ ಬರ್ತಾ ಇದ್ದಾನೆ. ಇಂಥ ಭಗವಂತನ ನೋಡಿ ನೋಡಿ ಆ ಅವನ ಕುರಿತು ಕೇಳಿ ಕೇಳಿ ಅವನ್ ನೋಡಬೇಕೆಂಬ ಹಂಬಲ ಹುಟ್ಟಬೇಕಂತೆ. ಅದು ಹುಟ್ಟಿದ್ರೆ ಸಾಷ್ಟಾಂಗ ನಮಸ್ಕಾರ ಹುಟ್ಟಿರಲ್ಲ, ಅವನ ಕಾಣಬೇಕೆಂಬ ಹಂಬಲ ಹುಟ್ಟಿರಲ್ಲ, ಅವನ್ ನೋಡಬೇಕು, ಅವನು ಸರಿ ಇರಬೇಕು, ಅವನೇ ಬೇಕು ಎಂಬ ಹಂಬಲ ಇನ್ನ ನಮಗೆ ಹುಟ್ಟಲೇ ಇಲ್ಲ. ಯಾವ ಜನ್ಮ ಹುಟ್ಟುತ್ತೋ ಗೊತ್ತಿಲ್ಲ, ಅವರಿಗಂತೂ ಬಂದಿದೆ. ಅಂದ್ರೆ ಅಪರೋಕ್ಷ ಜ್ಞಾನಿಗಳಾಗಿರತಕ್ಕಂತಹ ಮಹಾನುಭಾವರು ಶಿಷ್ಯರು ಹೇಗೆ ಹಂಬಲ ಬರುತ್ತೆ, ಆ ಹಂಬಲ ಬಂದಾಗ ಅವರ ಲಕ್ಷಣ ಏನೋ ತಿಳಿಸಿಕೊಡ್ತಾ ಇದ್ದಾರೆ. ಹಂಬಲಿಸಿ ಬರು ಹಲುಬಿ, ಎರಡು ಶಬ್ದ ಹಾಕ್ತಾರೆ, ಹಂಬಲಿಸಿ ಬರು ಹಲುಬಿ ಎಂದ್ರು. ಅಂದ್ರೆ ಹೇಳ್ತಾರೆ, ಆ ಬರೇ ಹಂಬಲಿಸಿದ್ರೆ ಸಾಲದು, ಇವಾಗ ನಮ್ಗೆ ಬಹಳ ಹಂಬಲಿಕೆ ಇರುತ್ತೆ, ಸಾಧನೆ ಮಾಡ್ಬಿಡ್ಬೇಕು, ಹಾಗೆ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅಂತ. ಹಲುಬಲ್ಲ ಅಂದ್ರೆ ಅದು ಪ್ರಯತ್ನ ಮಾಡಲ್ಲ, ಬರೀ ಕನಸಲ್ಲೇ ಕಾಣ್ತಾ ಇರ್ತೀವಿ, ಹಾಗೆ ಮಾಡ್ಬೇಕು, ಹೇಗೆ ಮಾಡ್ಬೇಕು, ಸಂಕಲ್ಪ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಮತ್ತೆ ಏನು ನಾರ್ಮಲ್ ಆಗಿ ಸಾರಿಸಿಬಿಟ್ಟು ರಂಗೋಳಿ ಹಾಕಿದಂತೆ ಏನಿರಲ್ಲ. ಹಾಗಲ್ಲ, ಹಲುಬಬೇಕಂತೆ ಅಂದ್ರೆ ಚೆನ್ನಾಗಿ ಪ್ರಯತ್ನ. ಅವ್ರು ತುಂಬಾ ಹಲುಪ್ತಾ ಇರ್ತಾರೆ, ಹಲುಬೋದು ಅಂದ್ರೆ ಪ್ರಯತ್ನ, ತುಂಬಾ ಪ್ರಯತ್ನ ಮಾಡುತ್ತಾರೆ. ಹಾಗೆ ಹಂಬಲಿಸಿ, ಒಳಗೆ ಹಂಬಲಿಕೆ ಇರಬೇಕು, ಹಂಬಲಿಕೆ ಪೂರ್ವಕ ಹಲುಬೋದಿರಬೇಕು. ಬಲು ಹಲುಬಿ, ಅದರಲ್ಲೂ ಕೂಡ ಹಂಬಲಿಸಿ ಹಲುಬಿ ಹೇಳಿಲ್ಲ, ಬಲು ಹಲುಬಿ, ತುಂಬಾ ಪ್ರಯತ್ನ. ಅಂದ್ರೆ ಹಗಲು ರಾತ್ರಿ ಆ ಭಗವಂತನನ್ನ ಹೃದಯದಲ್ಲಿ ಕಾಣಬೇಕು ಅಂತ ಅನ್ನ ನೀರು ಬಿಟ್ಟು ಸದಾ ಧ್ಯಾನಕ್ಕೆ ಕೂತಿರೋದು, ಅದೆಂಥ ತೊಂದರೆಗಳಾದರೂ ಸರಿ ಹರೇ ಅಂತ ಕೂತಿರೋದು, ಏಕಾಂತ, ಒಬ್ಬ ದಿಕ್ಕಿರಲ್ಲ. ಆ ಕಾಡಲ್ಲಿ ಹೋಗಿ ತಪಸ್ಸು ಮಾಡ್ತಾರೆ, ಯಾರಿರ್ತಾರಲ್ಲಿ? ಏನು ಕಾಡು ಅಂದ್ರೆ ಸುಂದರವಾದ ಪ್ಯಾಲೇಸ್ ತರ ಇರುತ್ತಾ? ಏನಿಲ್ಲ, ದಿಕ್ಕಿರಲ್ಲ, ಹೊಡೆದ್ರೆ ನಾಥ ಇಲ್ಲ, ಹೂ ಹುಲಿ ಕರಡಿ ತಿಂದ್ರೆ ಗತಿ ಇಲ್ಲ ಅಂತ ಕಡೆ ಒಬ್ಬರೇ ಯಾರೂ ಇಲ್ಲ. ಎಲ್ಲ ನೋಡಿ, ಎಲ್ಲ ಅವ್ರ ಕೆಲಸ ಅವರೇ ಮಾಡ್ಕೋಬೇಕು. ಋಷಿಮುನಿಗಳು ಅಂದ್ರೆ ಅವರೆಲ್ಲ ಹಾಂಪಟ್ ಅಂದ ವಸ್ತ್ರ ಆಗಲ್ಲ, ಯಾಕಂದ್ರೆ ತಮ್ಮ ತಪಶಕ್ತಿಯನ್ನು ಚೂರು ತಮ್ಮ ಕೆಲಸಕ್ಕೆ ಬಳಸ್ಕೊಳ್ಳಲ್ಲ. ಪ್ರತಿಯೊಂದು ಏನು ಅವ್ರಿಗೇನು, ಅವರು ಶರೀರ ಅಲ್ವಾ, ಮುಳ್ಳು ಚುಚ್ಚಲ್ವಾ, ಕಲ್ಲು ಚುಚ್ಚಲ್ವಾ, ಚುಚ್ಚುತ್ತೆ, ಎಲ್ಲ ಆಗ್ತಾ ಇರುತ್ತೆ, ಕೀವು ಕಟ್ಟುತ್ತೆ ಶರೀರಕ್ಕೆ. ಇಷ್ಟಾದಾಗ್ಲೂ ಅದಕ್ಕೆ ತಕ್ಕಂತೆ ಮಾಡಿಕೊಂಡು ತಪಸ್ಸು ಬಿಡಬಾರದು. ಈ ಥರ ಮಾಡತಾ ಬರ್ತಾರೆ ಮಹಾನುಭಾವರು. ಬಲು ಹಲುಬಿ, ಆ ಹಲುಬೋ ಕಾಲಕ್ಕೆ ಇಂಬ ನಿರೀಕ್ಷಿಸಿ, ದೇವರ ಇಂಬ ಏನು ಅಂದ್ರೆ ಬರುವ ರೀತಿ ಹೇಗೆ, ಡಿಂಬದೊಳಗೆ ಬಂದು ಭಗವಂತ ನಮ್ಮ ಶರೀರದಲ್ಲಿ ವಿಶೇಷವಾದ ರೂಪದಿಂದ ಬಂದು ಸುಳಿದು, ಮನೋನೇತ್ರಕ್ಕೆ ಭಗವಂತ ಸುಳಿತಾನಂತೆ. ಹೋ, ಹೀಗೆ ದರ್ಶನ ಕೊಡ್ಲಿಕ್ಕೆ ಶುರು ಮಾಡುತ್ತಾನೆ. ಬಿಂಬದೊಳಗೆ ಬಂದು ಸುಳಿದು ಪೊಳೆದು, ಪೊಳೆದು ಅಂತ ಹೇಳಿದ್ರೆ ಚೆನ್ನಾಗಿ ಪ್ರಕಾಶವಂತನಾಗಿ ಕಾಣುವುದಲ್ಲ, ಇಲ್ಲಿ ಸುಳಿದು ಒಂದು ಕಾಲಕ್ಕೆ ಕಾಣಿಸ್ಬಿಡ್ತಾನೆ ದೇವ, ಸುಳಿಯೋ ಕಾಲಕ್ಕೆ ಪ್ರಕಾಶ ಕಾಣಿಸುತ್ತಲ್ಲ. ಮತ್ತು ಪೊಳೆದು ಅಂತ ಯಾಕೆ, ಪೊಳೆದು ಅಂತ ಹೇಳಿದ್ರೆ ಅವನ ಗುಣ, ಅವನು ಯಾವ ಯಾವ ಗುಣಗಳು ಪ್ರಕಟ ಮಾಡುತ್ತಾನೋ ಅಂಥ ಗುಣಗಳು ಕಾಣಬೇಕು ನಮಗೆ, ಇಂಥವ ಇಂಥವ ಅಂತ ಮನಸ್ಸಿಗೆ ತೋರಬೇಕು. ಸುಳಿದು ಪೊಳೆದು, ಪೊಳೆದ ಮೇಲೆ ಒಂದು ಕ್ಷಣ ಆ ಥರ ಎಲ್ಲ ಭಗವಂತ ತನ್ನ ಗುಣಗಳು ತೋರಿ ಹ ಪಟ್ಟಂತ ಅದೃಶ್ಯ ಆಗ್ಬಿಟ್ರೆ ಮತಾಯೋ ಅಂತ ಏನೋ ಆ ಟ್ಯೂಬಲ್ಲಿ ಗಾಳಿ ಹೋಗುತ್ತಲ್ಲ ಆ ತರ ಆಗ್ಬಿಡುತ್ತೆ ಅವ್ರಿಗೆ ದೇವ್ರ ದರ್ಶನ ಆದ್ಕೊಳ್ಳೆ ಹೊಟ್ಟೋಗ್ಬಿಟ್ರೆ ಅಪ ಅಂತ ಆಗ್ಬಿಡುತ್ತೆ. ಹಾಗಲ್ಲ, ನಿಲ್ಬೇಕಂತೆ, ನಿಂತ್ರೆ ಖುಷಿ ಖುಷಿಯಾಗಿರುತ್ತೆ. ಹೌದಲ್ಲ, ನಮ್ಮವ್ರು ಬರ್ತಾರೆ, ಬಂದ್ರೆ ಒಂದ್ ದಿವಸ ಇರ್ತಾರೆ, ಇದ್ದ ಮೇಲೆ ಚೆನ್ನಾಗಿರುತ್ತೆ. ಆದ್ಮೇಲೆ ಹೊರಡುತ್ತೀವಿ ಅಂದಾಗ ದುಃಖ ಶುರು ಆಗುತ್ತೆ. ಅಯ್ಯೋ ಹೋಗ್ತಾರಲ್ಲ 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 ಅಂತ ದುಃಖ ಶುರು ಆಗುತ್ತೆ. ಇನ್ನೊಂದು ಇರಬಾರ್ದ ಇರಬಾರ್ದ, ಬಹಳ ಬೇಕಾದವ್ರಿಗೆ ನಮ್ಮ ಮನೆ ಶುರು ಆಗುತ್ತೆ. ಬಹಳ ಬೇಕಾದವ್ರು ಇದ್ರೆ ಅದ್ ಮಕ್ಕಳು ಯಾರ್ಯಾರಿದ್ದಾರು, ಬಹಳ ಬೇಕಾದ ಅಲ್ಲಿ ಶುರು ಆಗೋದು, ದೇವರು ಶುರು ಆಗ್ತಾರೆ. ಅದಕ್ಕೆ ಹೇಳ್ತಾರೆ, ಕೊಳೆದು ನಿಲುವ ಇಂಬ. ಈ ರೀತಿ ಯಾವಾಗ ಬರ್ತೀಯ, ಯಾವಾಗ ಸುಳಿತೀಯ, ಯಾವ ನಿನ್ನ ಜ್ಞಾನವನ್ನ ತೋರುತ್ತೀಯ, ಅಷ್ಟೇ ಅಲ್ಲ ಯಾವಾಗ ಪೂರ್ಣವಾಗಿ ನಿಲ್ಲುತ್ತೀಯ ಅಂತ ನಿನ್ನ ರೀತಿಯನ್ನ ಹಾದಿಯನ್ನ ನಿರೀಕ್ಷಿಸಿ. ಬಲು ಬಡವಾಗಿದೆ ಸ್ವಾಮಿ, ಬಡಕಲಾಗಿದ್ದೇನು? ಹೌದಾ, ಶರೀರ ಬಡಕಲಾಯಿತ? ಇಲ್ಲ, ನಾನೇ ಬಡಕಲಾದೆ, ನಾನೇ ಬಡಕಲಾದೆ ಅಂದ್ರೆ ಶರೀರ ಜೀವ ಎಂದು ಬಡಕಲಾಗಲ್ಲ. ಜೀವ ಕೊರಗೆ ಕೊರಗೆ ಕೊರಗೆ, ಅಯ್ಯೋ ಕೃಷ್ಣ ಬರಲಿಲ್ಲ 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 ಅಂತ ದೇವರಿಗಾಗಿ ಒದ್ದಾಡ್ತ. ಇನ್ನ ತುಂಬು ಉಡಿದು ಬಿದ್ದ ಹಣ್ಣು ಆರು ವಲ್ಲದ ಎಂಬೋ ಗಾದೆ ಪೋಲುವ ತೆರನಾಗಿದೆ. ಹಣ್ಣಿದೆ ಗಿಡಕ್ಕೆ, ಆ ತುಂಬು ಬಿಟ್ಟಿದೆ, ಹಣ್ಣು ಕಳೆದು ಬಿದ್ದಿದೆ. ತುಂಬು ಬಿಟ್ರೆ ತಾನೇ ಬಿಡೋದು, ಬಿದ್ದದ್ದು ಆ ಹಣ್ಣನ್ನ ಚೆನ್ನಾಗಿ ತಿನ್ನುವವರು ತಗೊಂಡ್ರೆ ಆ ಹಣ್ಣಿಗೆ ಸಾರ್ಥಕ. ಹೇಳ್ತಾರೆ, ತುಂಬೋಡಿದು ಬಿದ್ದ ಹಣ್ಣು ಆರು ವಲ್ಲದ, ಯಾರು ಹಿಡಿಸ್ಕೊಂತಾ ಇಲ್ಲ ಅದನ್ನ, ಹಾಗೆ ನನ್ನ ಪರಿಸ್ಥಿತಿ ಆಗಿದೆಯಪ್ಪ ಎಂಬೋ ಗಾದೆ ಪೋಲುವ ತೆರನಾಗಿದೆ. ಅಂಬುಜೇಶ ಈಶಾ, ಅಂಬುಜೇಶ ಈಶಾ ಅಂದ್ರೆ ಎಲ್ಲ ಬಂತಲ್ಲ, ಮತ್ತೆ ಅಂಬುಜೇಶ ಅಂತ ಯಾಕೆ ಅಂದ್ರೆ, ಈ ಅಂಬುಜ ಅಂದ್ರೆ ಕಮಲ, ಕಮಲಕ್ಕೆ ಈಶಾ, ಕಮಲಕ್ಕೆ ಈಶಾ ಅಂದ್ರೆ ಈ ಹದಿನಾಲ್ಕು ಲೋಕವೂ ಒಂದು ಕಮಲವೇ, ಹದಿನಾಲ್ಕು ಲೋಕವೂ ಕಮಲವೇ. ಆ ಅಂಬುಜಕ್ಕೆ ಈಶಾ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಭಗವಂತ ವಿರಾಟ್ ರೂಪಿ ಹರಿ, ಅದಕ್ಕೆ ಈಶಾ, ನೀನೇ ಹೃದಯದಲ್ಲಿರುವಂತಹ ಆತ್ಮ, ನೀನೇ ವಿರಾಟ್ ರೂಪಿ. ಹೇ ಸ್ವಾಮಿ, ವಿಜಯ ವಿಠಲ ಹೃದಯಾಂಬರದೊಳು ನೀಲಾಂಬುದ ಬಾರೋ. ನೀಲ ಅಂಬುದ, ಅಂಬುದ ಅಂದ್ರೆ ಅಂಬು ಅಂದ್ರೆ ನೀರು, ಅಂಬುದ ಅಂದ್ರೆ ಮೇಘ, ನೀಲ ಅಂಬುದ ಅಂದ್ರೆ ನೀಲವಾದ ನೀಲ ಮೇಘ ಶ್ಯಾಮ ಬಾರೋ ಅಂತ ಕರೀತಾರೆ. ಅಲ್ಲಿ ಹೇಳ್ತಾರೆ ನೀಲಾಂಬುದ ಅಂತ ಹೇಳಿದಾಗ ಹೇಳ್ತಾರೆ ನೀಲವಾದ ಅಂಬು, ಅದೇ ಅಂಬುದ ನೀಲವಾಗಿದೆ, ಆದರೆ ಆ ಅಂಬುದದಿಂದ ಬರತಕ್ಕಂತಹ ನೀರು ಬಿಳಿಯೇ. ಮೇಘ ನೀಲಿ, ಮೇಘದಿಂದ ಬರತಕ್ಕಂತಹ ನೀರು ಮಾತ್ರ ಬಿಳಿಯೇ. ಅದಕ್ಕೆ ಹೇಳ್ತಾ ಇದ್ದಾರೆ ನೀನು ಶುದ್ಧ, ಅದಕ್ಕೆ ನಿನ್ನಿಂದ ಬರುವಂತಹ ಜ್ಞಾನ ಶುದ್ಧವಯ್ಯ. ಅದಕ್ಕೆ ಸ್ವಾಮಿ ನೀಲಾಂಬುದ ಬಾರೋ. ನಿಮ್ಮ ಮುಂದೆ ಹೇಳ್ತಾರೆ, ಅಂಬುಜ ಸಂಭವನು ಬಿಂಬ ದರ್ಶನ ಕಾಂಬನು ಮನದಿಚ್ಛೇ. ಆ ಈ ಭಗವಂತನ ದರ್ಶನ ಹೇಗಾಗುತ್ತೆ ಅಂತ ಹೇಳಿದರೆ, ಅಂಬುಜ ಸಂಭವನು, ಬ್ರಹ್ಮದೇವರ ಹೃದಯದಲ್ಲಿ ದೇವರು ಹೊಡೆದರೆ ನಾನು ಹೊರಟೋಗ್ತೀನಿ ಅಂತ ದೇವರು ಅಂಬಲ್ಲಂತೆ. ಎಷ್ಟು ಕಾಲ ಬೇಕಪ್ಪ ನಿಂಗೆ, ನಾನು ಇಲ್ಲೇ ಇರ್ತೇನೆ, ಇಲ್ಲೇ ಇರುವ, ಅದಕ್ಕೆ ಬಿಡ್ತಾನಂತೆ. ಆ ಅದೃಷ್ಟ ಯಾರಿಗೂ ಇಲ್ಲ, ಇಂಪಾಸಿಬಲ್. ಬ್ರಹ್ಮ ವಾಯು ವಾಜರಾಜರು ಮೊದಲಾದಂತಹ ಋಗಣಸ್ಥರೇನಿದ್ದಾರೆ ಮಹಾನುಭಾವರು, ಅವರಿಗಿರುವಂತಹ ಭಾಗ್ಯ ಇನ್ನೊಬ್ಬರಿಗೆ ಸಾಧ್ಯವಿಲ್ಲ. ಅದಕ್ಕೆ ಏನು ಧನ್ಯರು ಬ್ರಹ್ಮ ಗುರು ಪವಮಾನರಿರುವರು, ಈ ಪರಿಯಲ್ಲಿ ರಮಾ ನಿವಾಸನ ವಿಮಲ ಲಾವಣ್ಯ ಅತಿಶಯಗಳನ್ನು ಸಾನುರಾಗದಿ ನೋಡಿ ಸುಖಿಪ ಮಹಾನುಭಾವರ ಭಾಗ್ಯವೆಂತೋ. ಭವಾನಿ ಧವನಿಗೆ ಅಸಾಧ್ಯವೆನಿಸಲು, ಇಂಪಾಸಿಬಲ್ ಯಾರು ರುದ್ರದೇವರಿಗೆ, ಭವಾನಿ ಧವನಿಗೆ ಅಸಾಧ್ಯವೆನಿಸಲು ನರರ ಪಾಡೇನು. ಹೇಳುತ್ತಾರೆ ಅಂಬುಜ ಸಂಭವನು ಬಿಂಬ ದರ್ಶನ ಕಾಂಬನು ಮನದಿಚ್ಛೇ. ಇನ್ನ ಹೇಳ್ತಾರೆ ಅಂಬರ ನದಿ ಧರನು ಬಿಂಬ ದರ್ಪಣದಿ ಕಾಂಬನು ಪ್ರತಿಬಿಂಬ. ಹೇಳ್ತಾ ಇದ್ದಾರೆ ಈ ಅಂಬರ ನದಿಧರನು, ಅಂಬರ ಅಂದ್ರೆ ಆಕಾಶ, ಆಕಾಶ ನದಿ ಅಂದ್ರೆ ಗಂಗಾ, ಗಂಗಾಧರ ರುದ್ರದೇವರು ಹೇಗ್ ಕಾಣುತ್ತಾರೆ, ಬಿಂಬ ದರ್ಪಣದಿ ಕಾಂಬನು ಪ್ರತಿಬಿಂಬ. ಅರ್ಥ ಡೈರೆಕ್ಟ್ ಆಗಿ ದೇವರನ್ನು ನೋಡಲ್ಲಂತೆ. ಹೇಗ್ ನೋಡ್ತಾರೆ ಅಂದ್ರೆ ತಮ್ಮ ಬಿಂಬ, ಯಾರು
ಸಂಕರ್ಷ
ವಾಯುದೇವರು. ವಾಯುದೇವರು ಅವರಿಗೆ ಬಿಂಬ, ಬಿಂಬರೆನಿ ಪರುಷೋತ್ತಮರು ಪ್ರತಿಬಿಂಬರೆನಿ ಪರುಸ್ವಾವರರು. ಹಾಗೆ ತಾವು ತಮ್ಮೊಳಗೆ ಆ ಬಿಂಬ ಯಾರು ವಾಯುದೇವರು, ಆ ಬಿಂಬ ದರ್ಪಣದಿ ಕಾಂಬನು ಪ್ರತಿಬಿಂಬ, ಅದರಲ್ಲಿ ಭಗವಂತನ ರೂಪವನ್ನು ನೋಡುತ್ತಾರೆ. ಡೆಲಿಕೇಟ್ ಇದು, ನಮಗೆ ಅರ್ಥ ಆಗ್ಬೇಕಾದ್ರೆ ನಾವು ಎದುರೀಗ ಕನ್ನಡಿಯಲ್ಲೇ ನಮ್ಮ ಪ್ರತಿಬಿಂಬ ಕಾಣ್ತಾ ಇದ್ದೀವಿ. ನಮ್ಮ ಪ್ರತಿಬಿಂಬ ನಾವು ಇನ್ನೊಬ್ಬರಿಗೆ ಕಾಣಬೇಕು ಅಂದ್ರೆ ಅವರು ಕನ್ನಡಿ ಇಟ್ಟುಕೊಂಡ್ರು, ಅವರು ಕನ್ನಡಿ ಇಟ್ಟುಕೊಂಡ್ರು, ಆ ಕನ್ನಡಿಯಲ್ಲಿ ಇದು ರಿಫ್ಲೆಕ್ಟ್ ಆದರೆ ಅವರಿಗದು ಕಾಣಿಸ್ತಾ ಇದೆ ಆಚೆ ರೂಮಲ್ಲಿ. ಹಾಗೆ 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 ಪ್ರತಿಯೊಬ್ಬರೂ ದೇವರನ್ನ ಕಾಣುತ್ತಾರೆ. ಎಲ್ಲಿ? ತಮ್ಮ ಹೃದಯದಲ್ಲಿರುವ ಎಲ್ಲ ಕನ್ನಡಿಗಳ ಮೂಲಕ ದೇವರನ್ನು ಕಾಣುತ್ತಾರೆ. ಡೈರೆಕ್ಟ್ ಕಾಣುವಂತಹ ಯೋಗ್ಯತೆ ಬ್ರಹ್ಮದೇವರಿಗೆ ಮಾತ್ರ ಅಷ್ಟೇ. ಹೌದು, ಹೌದು, ಎಲ್ಲ ಪೂರ್ಣ ಕಾಣ, ಅವರಿಗೆ ಎಷ್ಟು ಯೋಗ್ಯತೆ ಇದೆ ಅಷ್ಟು
ಕಾಣಿಸ್ತದೆ.
ಅವರ ಯೋಗ್ಯತೆ ಎಷ್ಟಿದೆ ಅಷ್ಟೇ, ಅಲ್ಲಿ ಬ್ರಾಕೆಟ್ ಅಲ್ಲಿ ಯಾವಾಗಿದ್ದೇ ಇರುತ್ತೆ. ಎಷ್ಟು ಯೋಗ್ಯತೆ ಇದೆ, ಎಷ್ಟು ಎಷ್ಟೆಷ್ಟು ಕಾಣಿಸಬೇಕು ಅಷ್ಟು ಭಗವಂತ
ಕಾಣಿಸ್ತದೆ.
ಅಲ್ಲ, ಅವರವರಲ್ಲಿ ಇವಾಗ ಅಂತ ನೀವೇನು ಇಲ್ಲ, ಎಲ್ಲಾ ಕನ್ನಡಿಗಳ ಮಧ್ಯ ದೇವರು ಕಾಣಿಸ್ಬೇಕು ಅಂದ್ರೆ ಈಗ ನೋಡಿ, ಎಲ್ಲ ಗ್ಲಾಸಸ್ ಹಾಕಿದ್ದೀರಿ, ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗ್ ಕಾಣಿಸ್ತಾ ಇರುತ್ತೆ, ಮಧ್ಯೆ ಮಾತ್ರ ಕನ್ನಡಿಗಳೆಲ್ಲ ಇರುತ್ತೆ. ಅಷ್ಟೇ ಅಲ್ವಾ,
ಸ್ವಚ್ಛ,
ಸ್ಪಷ್ಟ ಡಿಫರೆನ್ಸ್. ಎಷ್ಟೊಂದು ನಾವ್ ಎದುರೀಗ ಕಂಡಾಗಿದ್ದಷ್ಟು ಸ್ಪಷ್ಟತಾ ಇರಲ್ಲ, ಆದರೆ ಅದರ ಮೂಲಕ ಕಾಣುತ್ತೀವಲ್ಲ ಸ್ಪಷ್ಟ ಇರುತ್ತೆ, ಆದರೆ ಅವರ ಸ್ಪಷ್ಟ ನಮಗೆ ಬರಲ್ಲ. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಇರುತ್ತೆ, ಇರಲ್ಲ, ಎಷ್ಟಿರಲ್ಲ, ಮೈನ್ಯೂಟ್, ಬಹಳ ಮೈನ್ಯೂಟ್, ಬಹಳ ಮೈನ್ಯೂಟ್. ಇವಾಗ ನೀವು ಬರೀ ಗ್ಲಾಸಸ್ ಇರುತ್ತಲ್ಲ, ಹಿಂದಗಡೆ ಏನಿಲ್ಲ, ಡೈರೆಕ್ಟ್ ಥಿನ್ ಗ್ಲಾಸಸ್, ಆ ಗ್ಲಾಸ್ ಇಟ್ಕೊಂಡು ಆ ಗ್ಲಾಸ್ ಮೂಲಕ ಒಬ್ಬರು ನೋಡಿದ್ದೀರಾ? ಒಂದು ಗ್ಲಾಸ್ ಮೂಲಕ ನೋಡಿದ್ದಕ್ಕೂ ಹತ್ತು ಗ್ಲಾಸ್ ಮೂಲಕ ನೋಡಿದ್ದಕ್ಕೂ ಡಿಫರೆನ್ಸ್ ಇರುತ್ತಾ
ಇಲ್ವಾ?
ಒಂದ್ರ ಮೇಲೆ ಒಂದ್ ಇರ್ತಾರಲ್ಲ ಆ ತರ. ಆದ್ರೆ ನೋಡಿ, ಒಂದ್ರ ಮೇಲೆ ಒಂದೊಂದು ಕಣ್ ಟೆಸ್ಟ್ ಮಾಡೋ ಕಾಲಕ್ಕೆ ಆ ಗ್ಲಾಸಸ್ ಇಟ್ಟರು ಕೂಡ ಕಾಣಿಸ್ತಾ ಇರುತ್ತೆ, ಕಾಣಿಸ್ತಾನೆ ಇರುತ್ತೆ, ಕ್ಲಾರಿಟಿ ಡಿಫರೆನ್ಸ್ ಇರುತ್ತೆ. ಅಲ್ಲಿ ನೋಡಿ, ಎಕ್ಸಾಂಪಲ್ ಒಳ್ಳೆ ಚೆನ್ನಾಗಿದೆ. ಅದು ಹೇಗಿದೆ ಅಂದ್ರೆ ನೋಡಿ, ಅದರಲ್ಲಿ ಡೈರೆಕ್ಟ್ ಆಗಿ ಒಂದೇ ಇಟ್ಟರೆ ಸರಿ ಕಾಣಿಸಲ್ಲ, ಅದರ ಮೇಲೆ ಇಟ್ಟರೆ ನಮಗೆ ಕ್ಲಾರಿಟಿ ಬರುತ್ತೆ. ಅದು ಸೀಕ್ರೆಟ್, ನಮ್ಮ ಗುರುಗಳ ಮೂಲಕ ನೋಡಿದರೇನೆ ನಮಗೆ ಕ್ಲಾರಿಟಿ ಇರುತ್ತೆ. ಈ ಎಲ್ಲ ಇನ್ಸರ್ಟ್ ಆಗ್ಬೇಕು, ಒಂದು ಹತ್ತು ಗ್ಲಾಸಸ್ ಇನ್ಸರ್ಟ್ ಆದ್ರೆ ಇನ್ನೊಂದು ಕ್ಲಾರಿಟಿ ಇರುತ್ತೆ. ಎಲ್ಲ ತೆಗೆದುಬಿಟ್ಟು ಡೈರೆಕ್ಟ್ ಆಗಿ ವಾಯುದೇವ್ರನ್ನ ಇಟ್ಕೊಂಡ್ರೆ ಕ್ಲಾರಿಟಿ ಇರಲ್ಲ ನಮಗೆ. ಇದು ವಿಶೇಷ. ಇನ್ನು ಹೇಳ್ತಾ ಇದ್ದಾರೆ, ಅಂಬರ ನದಿಧರನು ಬಿಂಬ ದರ್ಪಣದಿ ಕಾಂಬನು ಪ್ರತಿಬಿಂಬ. ಅದು ಹೇಗೆ ಪ್ರತಿಬಿಂಬದಂತೆ ಕಾಣುತ್ತಾನೆ ಭಗವಂತನನ್ನ. ನಂತರ ಅಂಬರ ಸಂಚರರು ಅಂಬುಜ ಸಖನಂತೆ ಬಿಂಬ ಕಾಂಬುಬರು. ಇದು ಯಾರಿಗೆ? ರುದ್ರದೇವರಿಗೆ. ದರ್ಪಣದಿ ಕಾಣಿಸಿದಂತೆ ದರ್ಶನ ಎಲ್ಲ ಗರುಡಶೇಷ ರುದ್ರಾದಿಗಳಿಗೆ. ಮಿಕ್ಕವರಿಗೆ ಹೇಗೆ ಅಂದರೆ ಅಂಬುಜ ಸಖನಂತೆ ಬಿಂಬ ಕಾಂಬುವರು. ಆ ದೇವತೆಗಳು ಮಿಕ್ಕವರೆಲ್ಲ ಕೂಡ ಸೂರ್ಯನಂತೆ ಹೊಳಿತಾ ಇರುತ್ತೆ. ಅಲ್ಲಿ ಸೂರ್ಯನಂತೆ ಹೊಳಿತಾ ಇದ್ರು ಕನ್ನಡಿಯಲ್ಲಿ ಹೊಳಿಚ್ಚಂತ ಹೊಳೆದಂತೆ ಚೆನ್ನಾಗಿ ಕಾಣಿಸೋದು ಯಾರಿಗೆ? ಕ್ಲಾರಿಟಿ ಬರುತ್ತೆ ನೋಡಿ. ಅಂದ್ರೆ ನಾನು ಹೇಳೋದು ಮೊದಲೇ ಹೇಳಬೇಕಾಗಿತ್ತು, ನಿಮ್ಮನ್ನು ನಾನು ಎದುರಿಗೆ ನೋಡಿದೆ, ಕ್ಲಾರಿಟಿ ಎಷ್ಟಿರುತ್ತೆ? ಆ ಕ್ಲಾರಿಟಿ ನೀವೇ ನಿಂತಾಗ ನಿಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣಿಸ್ತಾ ಇದೆ. ಅವಾಗ ನೋಡಿದ್ರೆ ಹೇಗಿರುತ್ತೆ? ಆ ಕ್ಲಾರಿಟಿ ಚೂರು ಡಿಫರೆನ್ಸ್ ಇರುತ್ತೆ, ಆದರೆ ಕ್ಲಾರಿಟಿ ಇರುತ್ತೆ. ಆದರೆ ಸೂರ್ಯನ ನೋಡಿದರೆ ಹೇಗಿರುತ್ತೆ? ನಾವು ಸೂರ್ಯನ ಬೆಳಕಿನಲ್ಲಿ ನೀವು ನಿಂತಾಗ ತುಂಬಾ ಕಾಣ್ತಿ ಇದೆ, ಅವ ನೋಡ್ತಾ ಇದ್ರೆ ಕಾಣಿಸುತ್ತೆ, ಅಷ್ಟು ಸ್ವಲ್ಪ ಬ್ಲರ್ ಬರುತ್ತಲ್ಲ, ಆ ಥರ ಹೇಳ್ತಾರೆ. ಅಂಬುಜ ಸಖನಂತೆ ಅಷ್ಟೇ ಸೂರ್ಯನ ಕಾಂತಿ ಅಂತ ಚೆನ್ನಾಗಿ ಕಾಣುತ್ತಾರೆ ಅವನು. ಎಂಬ ಮನುಷ್ಯರು ಅಂಬುದ ಮಿಂಚಿನಂತೆ, ಮನುಷ್ಯರು ದೇವರನ್ನು ಹೇಗೆ ಕಾಣುತ್ತಾರೆ? ಮಿಂಚಿನಂತೆ ಭಗವಂತ ಕಾಣಿಸಿ ಹೋಗ್ತಾನಂತೆ. ದೇವತೆಗಳಿಗೆ ಸೂರ್ಯನಂತೆ ಕಾಣಿಸ್ತಾರೆ. ಹಾಗೆ ರುದ್ರಾದಿ ದೇವತೆಗಳಿಗೆ ಮಾತ್ರ ಒಳ್ಳೆ ದರ್ಪಣದಲ್ಲಿ ಹೇಗೆ ಕ್ಲೀನ್ ಆಗಿರುವ ಒಂದು ದರ್ಪಣದಲ್ಲಿ ಹೇಗೆ ಕಾಣಿಸ್ಬೇಕು ಆ ತರ. ಆದರೂ ಕೂಡ ವಾಯುದೇವರ ಮೂಲಕವೇ ನೋಡುತ್ತಾರೆ. ಇಲ್ಲಿ ಎಲ್ಲರೂ ಕೂಡ ವಾಯುದೇವರ ಮೂಲಕವೇ ನೋಡೋದು. ಡೈರೆಕ್ಟ್ ಆಗಿ ಮುಖದಲ್ಲಿ ಮುಖ ಇಟ್ಟು ನೋಡಿದಂತೆ ಬ್ರಹ್ಮದೇವರಿಗೆ, ವಾಯುದೇವರಿಗೆ, ವಾದಿರಾಜರಿಗೆ. ಮನುಷ್ಯರು ಅಂಬುದ ಮಿಂಚಿನೆಂಬಂತೆ ಬಿಂಬ ತಾಂಬರು ಸಿದ್ಧ ಹೇಳ್ತಾರೆ. ನಂಬಿದೇನೆ ಪೀತಾಂಬರ ಅವನಿಗೆಂಬುದು ಎನಗುಂಟೆ ಹೇಳ್ತಾರೆ. ಆ ರೀತಿ ಹೇ ಪೀತಾಂಬರಧಾರಿಯಾಗಿರ್ತಕ್ಕಂಥ ಭಗವಂತ, ನಾನು ನಿನ್ನ ನಂಬಿದೇನೆ, ಆ ಥರ ನಾನು ನಂಬಿದ್ದೇನೆ, ಅವರೆಲ್ಲ ನಂಬುತ್ತಾರಲ್ಲ ನಿನ್ನ, ಆ ಥರ ನಾನು ನಂಬಿದ್ದೇನೆ ಹೇಳ್ತಾ ಇದ್ದಾರೆ. ಪೀತಾಂಬರ ಅವನಿಗೆಂಬೋದು ಎನಗುಂಟೆ, ದಂಭಕ ಭಕ್ತಿಗೆ ಸಂಭವ ನಾಮ ವಿಜಯ ವಿಠಲ, ಡೊಂಬನ ಅರಿತು ನಂಬಿಗೆ ನೀಯೋ. ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ದಾರೆ. ನನ್ನಲ್ಲಿ ಭಕ್ತಿಯೇ ಇಲ್ಲ, ಮೇನ್ ಇರಬೇಕಾಗಿದ್ದೆ ಭಕ್ತಿ ಇಲ್ಲ, ಡಂಭಕ ಭಕ್ತಿ ನಂದು, ಅದಕ್ಕೆ ನೀ ಕಾಣಿಸ್ತಾ ಇಲ್ಲ. ಅವರದೆಲ್ಲ ಬಹಳ ಒಳ್ಳೆ ಭಕ್ತಿ, ಅದಕ್ಕೆ ಕಾಣಿಸ್ತಾ ಇದೀಯಾ, ನನಗಿಲ್ಲ ಹೇಳ್ತಾರೆ. ಪೀತಾಂಬರಧಾರಿ ಹೇ ಸ್ವಾಮಿ ಎನಗುಂಟೆ, ಅವರಿಗೆಲ್ಲರೂ ಕೂಡ ನಿನ್ನ ವಿಶೇಷ ದರ್ಶನ ಆಗ್ತಾ ಇದೆ ಅಂತ ನಿಜವಾದ ನಂಬಿಕೆ ಇದೆ ಇದು ಹೇಳ್ತಾರೆ. ನಂದು ಡಂಭಕ ಭಕ್ತಿ. ಡಂಭಕ ಭಕ್ತಿ ಅಂದ್ರೆ ಏನು? ಇದ್ದಾನೋ ಇಲ್ಲೋ, ಇದ್ದಾನೋ ಇಲ್ಲೋ ಅಂತ ಒಂದು ಒಳಗೆ ಕಡಿತಾ ಕೂತಿರುತ್ತೆ. ಮತ್ತೇನು ಮೇಲ್ನೋಡಕ್ಕೆ ದೇವರು ಇದ್ದಾರೆ ಇದ್ದಾರೆ, ಇನ್ನೊಬ್ಬರಿಗಲ್ಲ ನಮಗೇನೆ ಇದ್ದಾರೆ ಇದ್ದಾರೆ ಅನ್ನಿಸ್ತಾ ಇರುತ್ತೆ. ಒಳಗೆ ಟಾರ್ಚ್ ಹಾಕಿ ನೋಡಿದ್ರೆ ಏನೋಪ್ಪ 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 ಅಂತಾನೆ ಇರುತ್ತದು, ನಮಗೆ ಕಾಣಿಸ್ತಾ ಇರುತ್ತೆ. ಇನ್ನೊಂದು ಇನ್ನೊಬ್ಬರು ನೋಡಿದ್ರೆ ಸಾಕು ನಮಗೆ, ದೇವರು ಕೂಡ ಬೇಕಾಗಿಲ್ಲ, ತೃಪ್ತಿ ಅಲ್ಲಿ ಬಿಡ್ತಾ ಇರುತ್ತೆ. ಅದು ಡಂಭಕ ಭಕ್ತಿ ಅಂತ. ಡಂಭಕ ಭಕ್ತಿಗೆ ಸಿಗ್ತಾನ ದೇವ? ಸಿಗಲ್ಲ. ಅದಕ್ಕೆ ಹೇಳ್ತಾ ಇಲ್ಲ, ಡಂಭಕ ಭಕ್ತಿಗೂ ಕೂಡ ಅದನ್ನ ಸರಿ ಮಾಡಿ ನಂಬಿಕೆ ಕೊಡುವಂತಹ ದೇವರ ಚಿಂತನೆ ಮಾಡಬೇಕಲ್ಲ. ನಮ್ಮಲ್ಲಿ ಡಂಭಕ ಭಕ್ತಿ ಇದೆ, ಅದು ಹೊರ ಹಾಕಿದವರು ಯಾರು? ಅವನೇ ಅಲ್ವಾ? ಅವನದು ತೆಗೆದು ನಮಗೆ ಒಳ್ಳೆ ನಂಬಿಕೆ ಕೊಡಬೇಕು. ನಂಬಿಕೆ ಕೊಡಬೇಕಾದ್ರೆ ದೇವರ ಯಾವ ಗುಣ ಚಿಂತನೆ ಮಾಡಬೇಕು, ಇದೆಲ್ಲ ಸೀಕ್ರೆಟ್ಸ್ ಹೇಳ್ಕೊಡ್ತಾ ಇದ್ದಾರೆ. ನಾವು ಒಂದು ವೇಳೆ ಧ್ಯಾನ ಕೂತ್ಕೊಂಡು ಮಾಡ್ತಾ 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 ಚೂರು ಏನು ಕಾಣದಿದ್ದಾಗ, ಆಚಾರ್ಯೇ ಎಷ್ಟು ಕಾಲ ಆಯಿತು, ಏನು ಉಪಯೋಗ ಇಲ್ಲ, ಬರೇ ಕಪ್ಪ ಕಾಣ್ತಾರೆ, ಏನು ಇಲ್ಲ ಅಂತ ಹೇಳಿದ್ರೆ ಒಳಗೇನೋ ಕೂತಿದೆ ಅಂತ ಅರ್ಥ, ಅದು ಕ್ಲಾರಿಫೈ ಆಗ್ಬೇಕು ಅಂತ ಅರ್ಥ. ಅಂದ್ರೆ ಅದಕ್ಕೇನು ಮಾಡಬೇಕು ಅಂದ್ರೆ ಅವಾಗೆ ಗುರುಗಳಾದವರು ಸೀಕ್ರೆಟ್ ಆಗಿ ಹೇಳ್ತಾರೆ, ಹೌದಲ್ಲಪ್ಪ ಇನ್ನ ಆಗ್ತಾ ಇಲ್ಲ, ಇದು ಚಿಂತನೆ ಮಾಡು, ಸಂಭವ ಅಂತ ಭಗವಂತನ ಚಿಂತನೆ ಮಾಡು. ಸಂಭವ ಅಂದ್ರೆ ದಂಭಕ ಭಕ್ತಿಗೆ ಸಂಭವ, ಇದಕ್ಕೂ ಒಲಿದು ಬಾರಯ್ಯ ಅಂತ ಸಂಭವ ಅಂತ ಭಗವಂತನ ಚಿಂತನೆ ಮಾಡಿದರೆ ಅವಾಗೆ ಡೊಂಬನ ಅರಿತು, ಡೊಂಬು ಒಳಗೆ ಡೊಂಕದಲ್ಲ, ಅದನ್ನು ಅರಿತು ನಂಬಿಕೆ ನೀಯೋ, ಅದನ್ನು ಕಳೆದು ನಂಬಿಕೆಯನ್ನು ಕೊಡತಾನಂತೆ. ನೋಡಿ, ಅವನ ಮೇಲೆ ನಂಬಿಕೆ ಅವನೇ ಕೊಡಬೇಕು, ನಾವಾಗಿ ತಂದುಕೊಳ್ಳಿಕ್ಕೆ ಯಾವ ಅಂಗಡಿಯಲ್ಲೂ ಸಿಗಲ್ಲ, ಅವನೇ ಕೊಡಬೇಕು, ಅವನೇ ಗುರುಗಳಲ್ಲಿ ನಂಬಿಕೆ ಕೊಡಬೇಕು, ಗುರುಗಳ ಮೇಲೆ ವಿಶೇಷವಾದ ಭಕ್ತಿಯನ್ನ ಕೊಡಬೇಕು. ಅವನು ಕೊಡದಂಗಿದ್ರೆ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೃದಯ ಸ್ಥಳದಲ್ಲಿ ನೇಗಲಿಧರನು ವಧ ಮಾಡುತ್ತಿರಲು ದೋಷಕಾರಿಯ, ಅದೇ ಸಮಯದಲ್ಲಿ ನಿನ್ನ ಕರೆದೊಯ್ದು ಅಧಿಕ ನಾಡಿಯಲ್ಲಿ ಊರ್ಧ್ವದಲ್ಲಿ ಇಟ್ಟೇ. ಗುರುಮಂತ್ರ ಮಾಡೋ ಕಾಲಕ್ಕೆ ಅದ ಹೇಳ್ತಾ ಇದ್ದಾರೆ. ಹೃದಯ ಸ್ಥಳದಲ್ಲಿ ನೇಗಲಿಧರಣ ಸಂಕರ್ಷಣ ದೋಷಕಾರಿಯ ವಧೆ ಮಾಡುತ್ತಿರಲು, ನಾಭಿಯಲ್ಲಿ ಶೋಷಣ, ಹೃದಯದಲ್ಲಿ ತ್ರಿಕೋಣ ಮಂಡಲ ಮಧ್ಯಸ್ಥ ಭಗವಾನ್ ಅಗ್ನಂತರ್ಗತ ಸಂಕರ್ಷಣೋ ಭಗವಾನ್ ಮಚ್ಛರೀರಸ್ಥಂ ಪಾಪ ಪುರುಷಂ ವಹ್ನಿನ ನಿರ್ದಹತು. ದಹನ ವಧೆ ಆಯಿತಲ್ಲ, ಅಗ್ನಿನ ಸುಟ್ಟು ಬದುಕಿದವನು ಸುಟ್ಬಿಡೋದು, ಜೀವಂತ ಸುಡೋದು ಅವನನ್ನ. ದೋಷಕಾರಿಯ ವಧೆ ಮಾಡುತ್ತಿರಲು ಯಾರು? ನೇಗಲಿಧರನು, ಶೇಷಾಂತರ್ಗತನಾಗಿರತಕ್ಕಂತಹ ಸಂಘರ್ಷ ಭಗವಂತ ಅದೇ ಸಮಯದಲ್ಲಿ ಹೃದಯದಲ್ಲಿರುವ ನಿನ್ನ ಕರದೊಯ್ದು ಅಧಿಕ ನಾಡಿಯಲ್ಲಿ ಸುಷುಮ್ನ ನಾಡಿ ಬ್ರಹ್ಮನಾಡಿ ಮೂಲಕ ಊರ್ಧ್ವದಲ್ಲಿ ಇಟ್ಟೇ. ನಿನ್ನ ಕರ್ಕೊಂಡು ಮೇಲಕ್ಕೆ ಹೋಗಿ ಇಟ್ಟನಪ್ಪ. ಮದಗರ್ವ ಪುರುಷನ ಭಾಸಮಾನ ತ್ಯಾಗಮಳ್ಪ ಹದನ ತಿಳುಪದೆ ವದನ ತೋರದೆ
ತದನಂತರದಲ್ಲಿ ಮೊದಲು ಮಂದಿರಕ್ಕೆ ಬಾರದಿಪ್ಪದೇನೋ ಪಾವನ ಸುರಧೇನು. ಇಷ್ಟ ಇದು ನೋಡಿ, ಇದು ನಾವು ಸುಮ್ಮನೆ ಅಲ್ಲಿ ಏನಾಗುತ್ತೇನೋ ಗೊತ್ತಿಲ್ಲ ನಮ್ಗೆ. ಶೆಟ್ಕೋಣ ಮಂಡಲ ಮಧ್ಯ ಗಾಹ ಶೋಷಯಿತು ಅಂತ ಹೇಳ್ಬಿಟ್ಟು ಬರ ಸರ 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 ಎಂ 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 ಅಂದ್ಬಿಟ್ಟು ಏನಾಗ್ತಾ ಇದು, ಏನು ಗೊತ್ತೇ ಇಲ್ಲ. ಹೌದಾ, ಅಸಲು ಏನಾಗ್ತಾ ಇದೆ ಒಳಗೆ, ಸಬ್ಜೆಕ್ಟ್ ಏನು, ಅಸಲು ಏನಾದ್ರೂ ಆಗ್ತಾ ಇದೆ ಒಳಗೆ, ಕಣ್ಣಿದೆಯಾ ಅನ್ನ ತಂಟೆ ಇಲ್ಲ. ಏನೋ ಆಚಾರ ಹೇಳಿದಾರೆ, ಗುರುಗಳು ಹೇಳಿದ, ಗುರು ಮಂತ್ರ ಮಾಡ್ಬೇಕಂತೆ ಮಾಡ್ಬೇಕಂತೆ ಹೋಗ್ಬೇಕು ಹೋಗ್ಬೇಕು, ಈ ಮಂತ್ರಾಕೃತಿ ನೀರು ಬಿಡಬೇಕು ಮುಗಿದು ಹೋಗ್ಬೇಕು. ಅವ್ರು ಮಾಡಿದ್ದೇನು ಆ ರೀತಿ, ಒಳಗೆ ಆ ಪಾಪ ಪುರುಷ ಕಾಣತಾ ಇದ್ದಾನೆ ಅವರ ಕಣ್ಣಿಗೆ. ಪಾಪ ಪುರುಷನನ್ನ ಹೃದಯದಲ್ಲಿ ತಂದಾಗ ಸಂಕರ್ಷಣರು ಭಗವಂತ ದಹನ ಮಾಡೋದು ಕಾಣಿಸ್ತಾ ಇದೆ. ದಹನ ಮಾಡುವ ಕಾಲಕ್ಕೆ ಭಗವಂತನ ಪ್ರಾರ್ಥನೆ ಮಾಡಿದರೆ ಈ ವಾಸನಾಮಯ ಮೂರ್ತಿ ಶಿರಸ್ಸಿಗೆ ಹೋಗಿ ಕೂತದ್ದು ಕಾಣತಾ ಇದೆ. ಹೇಳ್ತಾರೆ, ನಿನ್ನ ಕರದೊಯ್ದು ಅಧಿಕ ನಾದಿಯಲ್ಲಿ ಊರ್ಧ್ವದಲ್ಲಿ ಇಟ್ಟೇ. ನಂತರ ಮದಗರ್ಭ ಪುರುಷನ ಭಾಸಮಾನ ತ್ಯಾಗ ಮಾಡ್ಪ ಹದನ ತಿಳುಪದೆ. ಇಷ್ಟಾದ ಮೇಲೆ ಏನಾಯಿತು ಅಂದ್ರೆ, ಈ ಒಳಗಿರತಕ್ಕಂಥ ಪಾಪ ಪುರುಷನನ್ನ ಹೊರಗೆ ಹಾಕೋದು ತಿಳಿಸ್ತಾ ಇಲ್ಲ. ನೀನು ಹೊರಗೆ ಹಾಕೋದು ಅಂದ್ರೆ ನಾವೇನ್ ಮಾಡ್ತೀವಿ, ಮಚ್ಚರಿಸ್ತಂ ಪಾರ್ವರ್ಡಂ ನಿಸ್ಸಾರ ಆಯ್ತು, ಹೋದ್ನ ಇಲ್ಲ ಗಾಳಿ ಅಂತ ಹೋಗ್ತಾ ಇದೆ, ಅವನು ಹೋದನ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಆ ಹದ ಗೊತ್ತಾಗ್ತಾ ಇಲ್ಲ, ಆ ಹದ ಒಳಗೆ ಗುರುಗಳು ನಿಂತು ನೋಡು ನೋಡು ಹೋಗ್ತಾ ಇದ್ದಾನೆ ಹೋಗ್ತಾ ಇದ್ದಾನೆ. ಹೀಗೆ ವಾಯುದೇವರ ಸ್ಮರಣೆ, ವಾಯುದೇವರ ಉಪಾಸನೆ, ಅದರಿಂದ ಅವನು ಹೊರಗೆ ಹೋಗ್ಬೇಕು. ಅವನು ಅವನು ಹೋಗೋದು ಗೊತ್ತಾಗ್ಬೇಕು, ಅವನು ಹೋದ್ರೆ ಹೊರತು ದೇವರು ಬರಲ್ಲ. ಮನೇಲಿ ಕಸ ಇದ್ರೆ ನಾವು ಹೋಗ್ತೀವ, ಪಾ ಕಸ ಹೋಗ್ಲಿ ಅಂತೇಳಿ. ಹಾಗೆ ಈ ಕಸ ತುಂಬಿದೆ, ದೇವರನ್ನು ಸ್ವಲ್ಪ ಕೂಡಿಸಿ ಕಸ ಕೂಡಿಸ್ತೇನೋ ಅಂತಂದು ದೇವರು ಇಲ್ಲೇ ಕೂತಿದ್ದಾರೆ, ಕಸ ಹೊರಗೆ ಹಾಕುವ ಹದ ಗೊತ್ತಾಗ್ತಾ ಇಲ್ಲ. ಮದಗರ್ವ ಪುರುಷನ ಭಾಸಮಾನ ತ್ಯಾಗ ಮಾಡ್ಪ, ಭಾಸ ಹೊಳೆಯುವಂತೆ ಸರ 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 ಅವನ ಹೊರ ಹಾಕ್ಬೇಕು. ಹದ ಹದನ ತಿಳುಪದೇ, ನೀನೇ ತಿಳಿಸ್ತಾ ಇಲ್ಲ, ಅಲ್ಲಿಗೆ ನಿಂತು ಹೋಗ್ತಾ ಇದೆ. ವದನ ತೋರದೆ, ನಿನ್ನ ಮುಖ ನನ್ನ ತೋರ್ತಾ ಇಲ್ಲ. ಇನ್ನು ಹೇಳ್ತಾರೆ, ತದನಂತರದಲ್ಲಿ ಮೊದಲು ಮಂದಿರಕ್ಕೆ ಬಾರದಿಪ್ಪದೇನೋ, ಇಲ್ಲೇ ಕೂತ್ಕೊಂಡ್ಬಿಟ್ಟಿದ್ಯಾ ಹೊರಗೆ ಬರ್ತಾನೇ ಇಲ್ಲ. ಪಾವನ ಸುರಧೇನು ಪದುಮ ಗರ್ಭನಾಮ ವಿಜಯ ವಿಠಲ ಎನ್ನ ಹದುಳಳೆ ನಿನ್ನ ಮಾಡಿದೆ ಸುರತರುವೆ. ಹದುಳೆಳೆ ನಿನ್ನ ಮಾಡಿದೆ ಅಂದ್ರೆ ವಿಶೇಷವಾಗಿ ನನ್ನ ಎಲ್ಲ ಪ್ರಾಣವನ್ನು ನಿನಗೆ ಅರ್ಪಣೆ ಮಾಡಿದೆ ಹರಿಯೇ. ಉದ್ಧಾರ ಮಾಡಯ್ಯ, ಯಾಕೆ ಹೀಗೆ ಮಾಡಬೇಕು, ಇದೆಲ್ಲ ಒಳಗಿನ ಸಬ್ಜೆಕ್ಟ್, ಮಾಡುವುದು ಗೊತ್ತಾಗುತ್ತೆ ನಮಗೇನು ಗೊತ್ತಾಗುತ್ತೆ, ಏನೋ ಸುಳಾದಿ ಓದ್ತಾ ಇದ್ದೇವೆ ಅಷ್ಟೇ ಹೊರತು ಒಳಗೆ ಆ ಅರಳಿಸಿ ಒಳಗೆ ಕಂಡವರಿಗೆ ಗೊತ್ತಾಗುತ್ತೆ. ಇನ್ನು ಮುಂದೆ ಹೇಳ್ತಾರೆ, ಅಧೋಮುಖವಾಗಿದ್ದ ಅವ್ರಿಗೇನೇನು ಗೊತ್ತು ಹೇಳ್ತಾ ಇದ್ದಾರೆ. ಅಧೋಮುಖವಾಗಿದ್ದ ಪದುಮ ಅರಳುವ ಬಗೆ ವಿದಿತ ವಿದು ಕಾಣೋ ಇಂದಿರೇಶ. ಇದು ನನ್ನ ಗುರುಗಳು ಹೇಳ್ಕೊಟ್ಟಿದ್ದಾರೆ ನಮಗೆಲ್ಲ ಅಂತ ಅವ್ರು ಹೇಳ್ತಾರೆ. ವಿದಿತ ವಿದು ಕಾಣೋ ಇಂದಿರೇಶ, ಮೊದಲು ಶ್ವಾಸದಲ್ಲಿ ಊರ್ಧ್ವ ಮುಖವ ಮಾಡಿ ಮುದದಿಂದ ಅನಿಲ ಬಿಡಿದು. ಅಂದರೆ ಆ ಶ್ವಾಸದಿಂದ ಊರ್ಧ್ವಮುಖ ಮಾಡಿ ವಾಯುವನ್ನು ಹಿಡಿದು ಜ್ಞಾನಾರ್ಕದ ಉದಯಾದ್ಭಾಸ ಸಮಭಾಸವೆಂಬೋ ಮಂತ್ರದಲ್ಲಿ ಕರಿವೆನು ಜಿಯಾ. ಜ್ಞಾನಾರ್ಕದ ಅಂದರೆ ಭಗವಂತ ಹೇಗಿದ್ದಾನೆಂಬ ಎಚ್ಚರ ಜ್ಞಾನದಿಂದ ಏನು ಉದ್ಯದ್ಭಾಸ್ವ ಸಮಾಭಾಸ ಉದಯಾದ್ಭಾಸ ಸಮಭಾಸವೆಂಬೋ ಮಂತ್ರದಲ್ಲಿ. ಉದ್ಯದ್ಭಾಸ್ವ ಸಮಾಭಾಸ ಚಿದಾನಂದೇಕ ದೇಹವಾನ್, ಹೌದಾ, ಇದು ನಾರಾಯಣ ಮಂತ್ರದ ಬರುತ್ತೆ. ಕರಿವೆನು ಜಿಯಾ, ಕೇಳೋ ಮುಂದೆ ಅದ್ಭುತ ನಾಮ ಸಿರಿ ವಿಜಯ ವಿಠಲ ನಿನ್ನ ಸದಾ ಮೂರ್ತಿಗಳ ನಿಬಿಡಿ ನಿನ್ನೊರಗಿರಲಿ. ನಿಬಿಡ ಅಂದ್ರೆ ಪೂರ್ತಿಗಳ, ನಿನ್ನ ಮೂರ್ತಿಗಳ ನಿಬಿಡ ನಿನ್ನಲಗಿದೆ. ಆದರೆ ಸ್ವಾಮಿ ಅದೆಲ್ಲ ಹಾಗೇ ಇದೆ, ನನಗೆ ತೋರಲ್ಲೇನಯ್ಯ, ನಾನೇನೋ ಕಮಲ ಅರಳಿಸಿದೆ, ಆ ಮೂರ್ತಿಗಳ ಗುಂಪಿದೆಯಲ್ಲ ತೋರುವಂತೆ ಮಾಡಯ್ಯ. ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸಿರಿದೇವಿ ರಮಣ ಭಕ್ತರ ಪರಣ, ಅಂದರೆ ಭಕ್ತರಿಗೆ ವಿಶೇಷವಾಗಿ ರಕ್ಷಣೆ ಮಾಡತಕ್ಕಂಥ ನಿಧಿ. ಸಿರಿದೇವಿ ರಮಣ ಭಕ್ತರ ಪರಣ, ಪರಣ ಅಂದ್ರೆ ಏನು, ಎಲೆ ಅಂತ. ಪರಣ ಅಂದ್ರೆ ಎಲೆ, ಅಂದರೆ ನಮ್ಮನ್ನ ಕಾಯುವಂತ ಆಶ್ರಯ ಅಂತ ಅರ್ಥ. ಶರನಿಧಿ ಶಯನ ಶ್ರುತಿ ಶಿರೋರನ್ನ, ದೇವರ ಗುಣಗಳು ಅಂದ್ರೆ ಆ ಹೃದಯದಲ್ಲಿ ಕಮಲ ಅರಳಿದ ಮೇಲೆ ದೇವರು ಕಾಣಿಸದೇ ಇರುವಾಗ ಆ ಭಗವಂತನ ಚಿಂತನೆ ಮಾಡತಕ್ಕಂತಹ ಕ್ರಮಗಳು, ಆತನ ಸಿರಿದೇವಿ ರಮಣ ಭಕ್ತರ ಭರಣ ಶರಧಿ ಶರನಿಧಿ ಶಯನ, ಇನ್ನ ಶ್ರುತಿ ಶಿರೋರನ್ನ ಮೊರೆ ಪೊಕ್ಕೆನೋ ಜಿಯ ಮರುತನ ಅಯ್ಯ, ಅರಿದವರಿಗೆ ಹೊಣಿಯೇ ಸದಾ ಚಿಂತಾಮಣಿಯೇ. ಎಲ್ಲ ಗುಣಗಳು ಸ್ಮರಣೆ ಮಾಡ್ತಾ ಬಾರೋ ಬಾರೋ ಅಂತ ಕರೆದರೆ ಸ್ಮರಿಸಿದೆ ಬಹು ಮೂರ್ತಿ ಒಂದು ಮೆಟ್ಟಕ್ಕೆ ನಿಲ್ಲಿಸಿ. ಆ ಇದು ಈ ರೀತಿಯಲ್ಲಿ ಗುರುಗಳು ಚಂದ ಕಮಲ ಅರಳಿಸಿ ಅಲ್ಲಿ ಭಗವಂತನ ಕೂಡಿಸುವ ಕ್ರಮ. ಈ ರೀತಿ ಭಗವಂತನನ್ನ ಆತನ ಗುಣಗಳೆಲ್ಲ ಸ್ಮರಿಸಿ ನಾನಾ ಮೂರ್ತಿಗಳು ಎಲ್ಲೆಲ್ಲಿ ನನ್ನ ಶರೀರದಲ್ಲಿರುವಂತಹ ಎಲ್ಲ ಮೂರ್ತಿಗಳು, ಎಲ್ಲ ಕ್ಷೇತ್ರಗಳಲ್ಲಿರುವ ಮೂರ್ತಿಗಳು, ಬ್ರಹ್ಮಾಂಡದಲ್ಲಿರುವ ಎಲ್ಲ ಮೂರ್ತಿಗಳು, ಹೌದಾ ಜೇಠದಾಸರು ಹೇಳಿಕೊಟ್ಟಲ್ಲ, ಶರೀರಗದ ಮೂರ್ತಿಗಳು, ಅವತಾರ ರೂಪಗಳು, ಕ್ಷೇತ್ರಸ್ಥ ರೂಪಗಳು ಎಲ್ಲವನ್ನ ಕರೆದು ಒಂದು ಮೆಟ್ಟಿಗೆ ನಿಲ್ಲಿಸಿ ಪರಮ ಗುರುವಿನ ಮೂರ್ತಿ ಒಳಗೆ ತಂದು ಆ ಪರಮಗುರು ಮೂರ್ತಿಯಲ್ಲಿ ಇವೆಲ್ಲ ಸೇರಬೇಕು. ನಂತರ ಇರುಸುವೆನಲ್ಲಿಂದ ಸ್ವಗುರು ಮೂರ್ತಿಯೊಳಗಿಟ್ಟು, ಆ ಪರಮಗುರು ಮೂರ್ತಿಯನ್ನ ಸ್ವಗುರು ಮೂರ್ತಿಯೊಳಗಿಟ್ಟು ಭರದಿಂದ ಪ್ರಾಜ್ಞನೇ ನಿನ್ನಲ್ಲಿ ಚಿಂತಿಸುವೆ ಸರಿ. ಇದೆಲ್ಲ ಎಲ್ಲಿ? ಬಿಂಬ ಪ್ರಬಿಂಬನಲ್ಲಿ, ಪ್ರಾಜ್ಞನಲ್ಲಿ ಇದೆಲ್ಲ ಚಿಂತನೆ ಮಾಡುತ್ತೇನೆ. ವೇಳು ಇಲ್ಲಿಗೆ ಮುಂದಿನ ಆಲೋಚನೆ ಇಷ್ಟು ಮಾಡ್ತಾ ಇದ್ದೀನಿ, ಮುಂದಿನ ಆಲೋಚನೆ ಕೊಡಯ್ಯ. ವೇಳು ಇಲ್ಲಿಗೆ ಅಂದ್ರೆ ಅವ್ರಿಗಂತಲ್ಲ, ಅವರಿಗೆಲ್ಲ ಆಯಿತು, ವಿಜಯ ವಿಠಲ ಅಂತ ಬಂದು ಕೂಡ ದೇವರ ದರ್ಶನ ಆಗಿದೆ ಅಂತ ಅರ್ಥ ಅವರಿಗೆ. ಅಂದ್ರೆ ಶಿಷ್ಯರಿಗೆ ಹಂತ ಹಂತದಲ್ಲಿ ಬರತಕ್ಕಂತಹ ಸಂಶಯಗಳು ಎಲ್ಲೆಲ್ಲಿ ಏನೇನಿರುತ್ತೆ ಅದೆಲ್ಲ ಪರಿಹಾರ ಆಗುವ ರೀತಿ ಅಲ್ಲಲ್ಲಿ ಸಂಶಯ ಬಂದಾಗ ಆ ಸಂಶಯ ಹೋಗಬೇಕು, ಆ ಅಡ್ಡು ಹೋಗಬೇಕು, ದೇವರ ದರ್ಶನಕ್ಕೆ ಮುಂದಾಗಬೇಕು. ಆಗಬೇಕಾದರೆ ಆ ಕಾಲಕ್ಕೆ ಯಾವ ಗುಣ ಉಪಾಸನೆ ಮಾಡಬೇಕು ಅದು ಸತತ ಚಿಂತನೆ ಮಾಡಿದ್ರೆ ಆ ಅಡ್ಡಿ ಹೋಗುತ್ತೆ. ಆ ರಹಸ್ಯಗಳೆಲ್ಲ ಇಲ್ಲಿ ಏನೋ ಒಂದು ಗೈಡ್ ತರ ಮಾಡಿಕೊಟ್ಬಿಡ್ತಾ ಇದ್ದಾರೆ. ಇದನ್ನ ಓದಿದ್ರೆ ಅರ್ಥ ಆಗಲ್ಲ, ಆ ಟೈಮ್ ಬಂದಾಗ ಆವಾಗ ಹೊಳೆಯುತ್ತೆ ನಮ್ಮ ಗುರುಗಳು, ನೋಡಪ್ಪ ಗುರುಗಳು ಹೀಗೆ ಹೇಳಿದ್ದಾರೆ, ಹೀಗ್ ಮಾಡು ಹೀಗ್ ಮಾಡು ಹೀಗ್ ಮಾಡು ಅಂತ
ಹೇಳ್ತಾರಲ್ಲ.
ಹೌದು ಹೌದು, ಕುಂಭಕದಲ್ಲಿ ನಿಲ್ಲಿಸಬೇಕು ಅಲ್ಲ, ಇದು ಚಿಂತನೆ ಮಾಡ್ತಾ ಮಾಡ್ತಾ ಅಭ್ಯಾಸ ತುಂಬಾ ಇರಬೇಕು. ಅದು ಯಾವಾಗ್ಲೂ ಕೂಡ ಒಂದು ಗಾಡಿ ಕಲ್ತ್ಕೋಬೇಕಂದ್ರೆ, ಟೂ ವೀಲರ್ ಕಲ್ತ್ಕೋಬೇಕಂದ್ರೆ, ಫೋರ್ ವೀಲರ್ ಕಲ್ತ್ಕೋಬೇಕಂದ್ರು ಒಬ್ಬ ಟ್ರೈನರ್ ಪಕ್ಕ ಕೂತಿರ್ಬೇಕು. ಹೌದಾ? ನೀವೇ ಸ್ವಂತಕ್ಕೆ ಕಾರ್ ತಗೊಂಡು ಡೈರೆಕ್ಟ್ ಆಗಿ ಕಾರ್ ಡ್ರೈವಿಂಗ್ ಬರ್ದಂಗಿದ್ದವನು ಡೈರೆಕ್ಟ್ ಕಾರ್ ಹಾಕೊಂಡು ಹೋದ್ರೆ ರೋಡಲ್ಲಿ ಯಾರು ಇಲ್ಲಿ ಎಲ್ಲ ಸತ್ತೋಗ್ತಾರೆ. ಹಾಗೆ ನಾವು ಆ ಒಂದು ವೆಹಿಕಲ್ ಡ್ರೈವಿಂಗ್ ಮಾಡಬೇಕಂದ್ರೆ ಟ್ರೈನರ್ ಇರಬೇಕು, ನಂತರ ಟೌನ್ ಪಕ್ಕದಲ್ಲಿ ಇರಬೇಕು, ಚೆಕ್ ಮಾಡಬೇಕು, ಸರ್ಟಿಫಿಕೇಟ್ ಕೊಡಬೇಕು, ಅವಾಗಾದ್ರೂ ಹೊರಗೆ ಬಿಡಲ್ಲ. ಅಂತಹದ್ದು ನಮ್ಮ ಒಳಗೆ ಇಂಥ ಒಂದು ಚಿಂತನೆ ಮಾಡಬೇಕಾದ್ರೆ ಅರಿತಂತ ನುರಿತಂತ ಗುರುಗಳು ಬೇಕು. ಬರೀ ಸಬ್ಜೆಕ್ಟು ಪುಸ್ತಕ ಹಿಡಿದು ನೋಡಿಕೊಂಡವ್ರಿಗೆ ಏನು ಉಪಯೋಗವಿಲ್ಲ, ಅದರ ಒಳಗೆ ಇಳಿದು ಆ ಚಿಂತನೆ ಮಾಡತಕ್ಕಂತಹ ಗುರುಗಳು, ಒಳಗೆ ಕಂಡವರು, ಕಾಣುವಾಗ ಸಂಶಯಗಳು ಬಂದವರು, ಗುರುಗಳಿಂದ ಪರಿಹಾರ ಆದವರು, ಅಂಥವರು ನಮಗೆ ಗುರುಗಳಾಗಿ ಸಿಕ್ಕರೆ ಅವರು ನಮಗೆ ಸಂಶಯ ಬಂದುಕೊಳ್ಳೆ ನಮ್ಮ ಮುಖ ನೋಡಿದುಕೊಳ್ಳೆ ಹೇಳ್ಬಿಡ್ತಾರೆ, ಹೌದಾ ಹೀಗೆ ಬಂದ್ಯಾ ತಗೋ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅಂಥವ್ರು ನಮಗೆ ಸಿಗ್ಬೇಕು, ಸಿಗಬೇಕಾದ್ರೆ ಅಂಥವ್ರು ಬೇಕು ಅಂತ ದೇವರ ಮುಂದೆ ದುಂಬಾರು ಬಿದ್ದು ಹೊರಳಾಡಬೇಕು. ಹೊರಳಾಡಿದ ಹೊರತು ಭಗವಂತ ಅಂಥವ್ರನ್ನ ಕರ್ಕೊಂಡು ಬಂದು ನಮಗೆ ಸಂಪರ್ಕ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಪರಮ ಗುರುವಿನ ಮೂರ್ತಿ ಒಳಗೆ ತಂದು ಇರಿಸುವೆನಲ್ಲಿಂದ ಸುಗುರು ಮೂರ್ತಿಯೊಳಗಿಟ್ಟು ಭರದಿಂದ ಪ್ರಾಜ್ಞನೇ ನಿನ್ನಲ್ಲಿ ಚಿಂತಿಸುವೆ ಸರಿ. ಪೇಳು ಇಲ್ಲಿಗೆ ಮುಂದಿನ ಆಲೋಚನೆ ಅರವಿಂದಾಕ್ಷನಾಮ ವಿಜಯ ವಿಠಲ ನೀನೇ. ಇಷ್ಟು ನಿಲ್ಲಿಸಿ ಆ ಮುಂದೇನು ಹೇಳಪ್ಪ, ಯಾಕೆ ಅರವಿಂದಾಕ್ಷ ಅಂದ್ರೆ ಅಂಟಿಲ್ಲದ ಕಣ್ಣಿದ್ದವನೇ ಅಂತ ಹೇಳಿದ್ರು. ಅಂದ್ರೆ ಇಷ್ಟು ಬಂತು ಮುಂದೆ ನನ್ನ ಒಳಗೆ ಕಣ್ಣು ಅಂದ್ರೆ ಇಡೀ ಶರೀರದ ಇಂದ್ರಿಯಗಳಿಗೆ ರೆಪ್ರೆಸೆಂಟೇಟಿವ್, ಅದು ಅಂಟಿಲ್ಲದೆ ಆಗ್ಬೇಕಯ್ಯ ನೀನೇ ಕಳಿಸೋ, ಯಾಕಂದ್ರೆ ಇಷ್ಟು ಮಾಡೋ ಕಾಲಕ್ಕೆ ಚೂರೋಚಾರ ಸಿದ್ಧಿ ಬರುತ್ತೆ, ಅದಕ್ಕೆಲ್ಲ ನಾನಾ ರೀತಿ ಹೊರಗೆ ಹೋಗ್ಬಿಡ್ತೇನೆ, ಅದು ಮಾಡ ಅದು ಆಗದಂತೆ ಮಾಡಯ್ಯ ಹೇಳ್ತಾ. ವರ ಮೂರ್ತಿಯೊಳಗೆ ನಿನ್ನ ಚಿಂತನೆ ಪತಿಕರಿಸುವೆ ನಂದಲ್ಲಿ ಪುಷ್ಪ ಸಂಕಾಶ ಅಂಬರ ಧರಣೆ ಮೇಣು ಅಂತರಂಗದಳು ತರುವಾಯ ವರುಣ ಸರಸಿದ ದಳ ಸ್ಥಳವು ಅಷ್ಟಾಕರಣಿಕೆ. ಪೀಠದ ಮೇಲೆ ಶೋಭಿತವಾಗಿ ಹರಿಪಾಲಕರು ಪರಿವಾರ ಸುತ್ತಲೂ ಕರಗಳು ಮುಗಿದು ಪರಾಕು ಪೇಳುತ್ತಿರೆ. ದೊರೆಯಾಗಿ ಸ್ವಗಣ ಸ್ವಮೂರ್ತಿಗಣ ಮಧ್ಯದಲ್ಲಿ ಮಿರಗುವ ಪ್ರಕಾಶ ವಿಜಯ ವಿಠಲ ದೇವರ ದೇವಾ ಸಂಜೀವ ಅಘವನ ದಾವ. ಒಂದೊಂದು ಸ್ಟೆಪ್ ಹೇಳಿಕೊಡ್ತಾ ಬರ್ತಾರೆ. ದೇವರ ದರ್ಶನ ಕೊಡ್ತಾನಂತ ಹೇಗಿರುತ್ತೆ? ವರಮೂರ್ತಿಯೊಳಗೆ ನೀನೇ ನಿನ್ನ ಅಂದ್ರೆ ಮಾನಸಿಕವಾದಂತಹ ವಾಸನಾಮಯ ಮೂರ್ತಿ. ಇನ್ನ ದೇವರ ದರ್ಶನ ಆಗಲಿಲ್ಲ, ಹೇಳ್ತಾ ಇದ್ದಾರೆ ವಾಸನಾಮಯ ಮೂರ್ತಿ, ಅಲ್ಲೇ ಭಗವಂತನ ದರ್ಶನ ಆಗ್ತಾ ಇದೆ. ವರಮೂರ್ತಿಯೊಳಗೆ ನಿನ್ನ ಚಿಂತನೆ ಪತಿಕರಿಸುವೆ ನಂದಲ್ಲಿ, ಪತಿಕರಿಸುವೆ ಎಂದು ನಿನ್ನ ಪೂರ್ಣ ಶರಣಾಗತಿ ಬಂತು. ಅವಾಗ ಪುಷ್ಪ ಸಂಕಾಶ ಅಂಬರಧರನೇ, ಒಳ್ಳೆ ಹೂವಿನಂತೆ. ಎಂಥ ಹೂವು ಅಂದ್ರೆ ಪುಷ್ಪ ಸಂಕಾಶ ಅಂತ ಹೇಳಿದರೆ ಈ ಕದಂಬ ಪುಷ್ಪ. ಕದಂಬ ಪುಷ್ಪದಲ್ಲಿ ಅದರ ಕಿಂಜಲ್ಕ ಅಂದ್ರೆ ರೇಣುವೆ ಪರಾಗ, ಹೇಗೆ ಹಳದಿ ಬಣ್ಣ ಅದಕ್ಕೆ. ಅಂಥ ಸಂಕಾಶ ಅಂಬರ ಧರಣೆ, ಅಂಬರ ಅಂದ್ರೆ ವಸ್ತ್ರ, ಆ ವಸ್ತ್ರವನ್ನು ಧಾರಣೆ ಮಾಡಿದವನೇ ಪಿತಾಂಬರಧಾರಿಯಾಗಿ ಮೇಣು ಅಂತರಂಗದೊಳು ತರುವಾಯ. ಆ ಅಂತರಂಗದಲ್ಲಿ ಹೇಗೆ ವರುಣ ಸರಸಿಜ ದಳವಷ್ಟ, ಅಷ್ಟದಳ ಸರಸಿಜ ಅಲ್ಲಿ ವರುಣ ಮಂಡಲ, ಅಲ್ಲಿ ಕರಣಿಕೆ ಪೀಠದ ಮೇಲೆ, ಕರ್ಣಿಕಾ ಪೀಠದ ಮೇಲೆ ಶೋಭಿತವಾಗಿ ಹರಿ ಭಗವಂತ ನಿಂತಿದ್ದಾನೆ. ಅಲ್ಲಿ ವಿಶೇಷವಾಗಿ ಪಾಲಕರು ಪರಿವಾರ ಸುತ್ತಲೂ, ಎಲ್ಲ ದಿಕ್ಪಾಲಕರೆಲ್ಲ ಸುತ್ತಿದ್ದಾರೆ ದೇವರನ್ನ. ಕರಗಳು ಮುಗಿದು ಪರಾಕು ಪೇಳುತ್ತಿರೇ, ಆ ದರ್ಶನ ಆಗುತ್ತಂತೆ. ಒಂದು ಒಮ್ಮೆ ಮನಸ್ಸಿನಿಂದ ಮನಸ್ಸಿನ ನೋಟದಿಂದ ಒಳಗೆ ನೋಡಿದ್ರೆ ಯಾರಿದ್ದಾರೆ 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 ನೋಡ್ತಾ ಇದ್ರೆ ಆ ಒಳಗೆ ದೇವರು ಇರೋದು. ಆ ಅಷ್ಟ ದಳಗಳಿಗೆ ಅಷ್ಟು ದಿಕ್ಪಾಲಕರು ನಿಂತು ದೇವರಿಗೆ ಪರಾಕ್ ಹೇಳೋದು, ಭಗವಂತನಿಗೆ ವಿಶೇಷವಾಗಿ ಹೇಳೋದು, ಅದು ನೋಡತಾ ಹೇಳ್ತಾ ಇದ್ದಾರೆ. ದೊರೆಯಾಗಿ ಆತನ ಸುತ್ತು ಟಚ್ ಮೀ ನಾಟ್, ಆತನ ಮುಟ್ಲಿಕ್ಕೆ ಯಾರು ಇಲ್ಲ. ಅವರ ದೇವರದ್ದೇ ರೂಪಗಳು ವಿಶೇಷವಾಗಿ ದೇವರ ಸೇವಾ ಮಾಡುತ್ತಾ ಇವೆ. ಸ್ವಮೂರ್ತಿ ಗಣ ಮಧ್ಯದಲ್ಲಿ ಮಿರಗುವ ಪ್ರಕಾಶ ವಿಜಯ ವಿಠಲ ದೇವರ ದೇವ ಸಂಜೀವ. ದೇವರ ದೇವ ಸಂಜೀವ ಅಂದ್ರೆ ನನ್ನ ಪೂರ್ಣ ಬದುಕಿಸುವವನೇ ಭಗವಂತನ ಚಿಂತನೆಯೇ ನಮ್ಮನ್ನು ಬದುಕಿಸುವಂತಹ ಸಂಜೀವ ಅಂದ್ರೆ ಅಮೃತ. ನಂತರ ಅಘವನ ದಾವ, ಈ ರೀತಿ ಭಗವಂತನ ಚಿಂತನೆ ಮಾಡುತ್ತಾ ಇದ್ರೆ ದಹಿಸಿ ಹೋಗ್ತಾ ಇರುತ್ತೆ ಎಲ್ಲಾ ಪಾಪಗಳು. ಅದನ್ನ ಚಿಂತನೆ ನಾವು ಮಾಡಬೇಕು ಅಂತ ವಿಶೇಷವಾಗಿ ತಿಳಿಸಿಕೊಡುತ್ತಾ ಮುಂದೆ ಹೇಳ್ತಾರೆ. ಹೃದಯದಲ್ಲಿ ಹೇಳಿದ್ರು, ಇದು ಹೃದಯದಲ್ಲಿ ಹೇಳಿದ್ರು, ಹೃದಯದಲ್ಲಿರುವ ವರ್ಣಮಂಡಲ ಅಲ್ಲಿ ಏನಿದೆ ಅದರ ಕಡೆಗೆ ಕಮಲ ಕರ್ಣಿಕ, ಹೀಗಿದ್ರೆ ಹೀಗೆ, ಹೀಗಿದ್ದಾಗ ವರ್ಣಮಂಡಲ ನಂತರ ಮೇಲೆ ಕರ್ಣಿಕ, ಹೀಗಿದ್ದಾಗ ಮಂಡಲ ಕಳೆದ ಕರ್ಣಿಕ, ಹೌದಲ್ವಾ? ಅದು ಹೇಳ್ತಾ ಇದ್ದಾರೆ. ಇನ್ನ ಲೋಕದೊಳಗಿದ್ದವೆಲ್ಲ ಅನೇಕವಾಗಿ ನೋಡೆ ಪರಲೋಕಕ್ಕೆ ಸಾಧನವಲ್ಲ, ವಾಕು ಇದು ಪುಸಿಯಲ್ಲ. ಎಲ್ಲ ಲೋಕದಲ್ಲಿರುವ ಎಲ್ಲವನ್ನ ತಿರುಗಾಕಿ ಮುರುಗಾಕಿ ನೋಡಿದರೆ ಪರಲೋಕಕ್ಕೆ ಸಾಧನ ಯಾವುದೂ ಅಲ್ಲ. ಅಂದ್ರೆ ಇದಕ್ಕೆ ಸಾಧನ ದೇವರಲ್ಲಿ ಮನಸ್ಸಿಡಲಿಕ್ಕೆ ಅವೆಲ್ಲ ಸಾಧನ, ಡೈರೆಕ್ಟ್ ಆಗಿ ಸಾಧನ ಯಾವುದಲ್ಲ. ವಾಕು ಇದು ಪುಸಿಯಲ್ಲ, ಇದು ಸುಳ್ಳಲ್ಲ. ಏಕೋ ಭಾವದಲ್ಲಿ ನಾಶಿಕದಲ್ಲಿ ದೃಷ್ಟಿ ಇಟ್ಟು ಕಾಕು ದೈವಂಗಳ ಬಿಟ್ಟು ಆ ಕಮಲ ಪೀಠನಲ್ಲಿ, ಏಕೋಭಾವದಲ್ಲಿ ಇವನೊಬ್ಬನೇ ಜಗತ್ತಿಗೆ ಗತಿ ಎಂಬ ಭಾವ ಏಕೋಭಾವ. ನಾಶಿಕದಲ್ಲಿ ದೃಷ್ಟಿ ಇಟ್ಟು ಕಾಕು ದೈವಂಗಳ ಬಿಟ್ಟು, ಕಾಕು ದೈವಂಗಳು ಅಂದ್ರೆ ಯಾರು ಅಂದ್ರೆ ದೇವರನ್ನ ಬಿಟ್ಟು ಇವರು ದೇವರೇ ಅಂತ ಭಾವನೆ ಬಂದ್ರೆ ಅವರು ಕಾಕುದೈವಗಳು, ಅದಕ್ಕೆ ಅನ್ಯ ದೈವತೆಗಳು ಅಂತ ಹೇಳ್ತಾರಲ್ಲ. ಕಾಕು ದೈವಂಗಳ ಬಿಟ್ಟು ಆ ಕಮಲ ಪೀಠನಲ್ಲಿ, ಆ ಕಮಲ ಪೀಠವಾಗಿ ಕೂತಿರುವಂತಹ ಭಗವಂತನಲ್ಲಿ ಅಖಂಡ ಧ್ಯಾನನಾಗಿ ಏಕೋಮೇವನ ಪೂಜಿಯ ಹೇಳ್ತಾ ಇದ್ದಾರೆ. ಈ ರೀತಿ ಅಖಂಡ ಧ್ಯಾನನಾಗಿ, ಅಖಂಡ ಧ್ಯಾನ ಉಳ್ಳವನಾಗಿ ಏಕೋಮೇವನ, ಏಕಮೇವ ಭಗವಂತ ಅವನನ್ನ ಪೂಜಿಯ ಅನೇಕ ದಿನದಲ್ಲಿ ಮಳ್ಪೆ ಅನೇಕ ಮಾಯಾ ವಿಜಯ ವಿಠಲ ಸಾಕುವನು ಬೇಕಾದ ನಿತ್ತು ಭಗವಂತ ಅನುಗ್ರಹ ಮಾಡುತ್ತ. ನಿದರ್ಶನವಾಗಿ ಭಗವಂತನ ಒಂಥರ ದರ್ಶನ ಆಯ್ತಾ. ಜನನದ ಭಯವಿಲ್ಲ ಉದುಭವ ನಾಮ ಸಿರಿ ವಿಜಯ ವಿಠಲ ಪೊಳಿಯೋ. ಒಂದು ಸಲ ದೇವರ ದರ್ಶನ ಅಪರೋಕ್ಷ ಆಯ್ತಾ, ಇನ್ನ ಮತ್ತು ಹುಟ್ಟು ಸಾವುಗಳ ಭಯ ಇಲ್ಲ, ಆ ಸರಪಳಿಯಲ್ಲಿ ಕೊಚ್ಚಿಕೊಂಡು ಹೋಗೋದಿಲ್ಲ. ಅಲ್ಲ ರೀ, ಇಷ್ಟು ದರ್ಶನ ಆದ್ರೂ ಕೂಡ ಪ್ರಾರಬ್ಧ ಇರುತ್ತಲ್ಲ, ಮತ್ತು ಹುಟ್ಟಬೇಕಲ್ಲ, ಅದು ಭಯವಿಲ್ಲದ ಹುಟ್ಟು ಅಂತ ಹೇಳ್ತಾ ಇದ್ದ. ಭಯವಿಲ್ಲದ ಹುಟ್ಟು ಅಂದ್ರೆ ಇದು ಕಳ್ಕೊಂಡು ಹೋಗೋದಷ್ಟೇ, ಇನ್ನ ಎಂಡ್ಲೆಸ್ ಆಗಿ ಕೊಚ್ಚಿಕೊಂಡು ಹೋಗೋ ಹುಟ್ಟು ಸಾವುಗಳಿಲ್ಲ. ಅಪರೋಕ್ಷ ಜ್ಞಾನ ಆಗಲಿಕ್ಕಿಂತ ಮೊದಲು ದೇವರ ದರ್ಶನವೂ ಇಲ್ಲ, ಯಾವುದೂ ಇಲ್ಲ, ಹುಟ್ಟು ಸಾವುಗಳು ಹಾಗೆ 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 ಇನ್ನ ಕಾಣತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಇದು ಹೇಗೆ ಅಂದ್ರೆ, ಮನೆ ಮುಂದೆ ನೀರು ನಿಂತಿದೆ, ರೋಡ್ ಎಲ್ಲ ಫ್ಲಡ್ ಆಗಿದೆ, ಮನೆ ಮುಂದೆ ನೀರು ನಿಂತಿದೆ, ಆ ನೀರು ಎಷ್ಟಿದೆ ಅಂತ ಹೇಳಿದ್ರೆ ಟೊಂಕದವರೆಗೆ ಬರ್ತಾ ಇದೆ. ಪ್ರವಾಹ ಹೇಗಿದೆ ಅಂದ್ರೆ ಕೊಚ್ಚಿಕೊಂಡು ಹೋಗ್ತಾ ಇದೆ, ಎಲ್ಲಿ ಕೊಚ್ಕೊಂಡು ಹೋಗ್ತೀವೋ ಕೊಚ್ಕೊಂಡು ಹೋಗ್ತೀವೋ ಅಂತ ಆಗ್ತಾ ಇದೆ. ಆದರೆ ನಮ್ಮ ಮನೆ ಮುಂದೆ ಚೂರು ನೀರು ನಿಂತಿದೆ, ಮನೆ ಮುಂದೆ ಚೂರು ಎತ್ತರದ ಪ್ರಾಂತ ಇದೆ, ಆ ಕೊಚ್ಚಿಕೊಂಡು ಹೋಗುವ ಪ್ರವಾಹ ಎಲ್ಲ ಹಾಗೇ ಹೊರಟು ಹೋಗ್ತಾ ಇದೆ. ನಮ್ಮ ಮನೆ ಸುತ್ತ ಎತ್ತರದ ಭಾಗ ಇದೆ ಅಂದುಕೊಳ್ಳಿ, ಆ ಎತ್ತರದ ಭಾಗ ದಾಟಿಯೂ ನೀರು ಬಂದಿದೆ, ಎಷ್ಟಿದೆ ಚೂರು ನೀರು ನಿಂತಿದೆ. ನಾವು ಆ ಪ್ರವಾಹ ಎಲ್ಲ ದಾಟಿಕೊಂಡು ಎತ್ತರದ ಭಾಗಕ್ಕೆ ಬಂದಿವಿ. ಅಲ್ಲಿದ್ದ ಕಾಲಕ್ಕೆ ಹೆದರಿಕೆ, ಎಲ್ಲಿ ಕೊಚ್ಕೊಂಡು ಹೋಗ್ತೀವೋ ಏನೋ 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 ಅಂತ. ಎತ್ತರದ ಭಾಗ ಬಂದ ಮೇಲೆ ಕೂಡ ನೀರಿದೆ, ಯಾವುದು ನಮ್ಮನೆಗೆ ಹೋಗ್ಲಿಕ್ಕೆ ಎಷ್ಟಿದೆ, ಅಂಗಾಲು ಕೂಡ ಇಲ್ಲ. ಆದ್ರೆ ನೀರಂತೂ ಇದೆ, ನೀರಲ್ಲಿ ಹೋಗ್ಲೇಬೇಕು. ಆದರೆ ಸುಲಭ, ಹೆದರಿಕೆ ಇಲ್ಲದ ನೀರು ಸರ ಸರ ಸರನೆ ಆ ನೀರಲ್ಲಿ ಬಂದ್ಬಿಡ್ತೀವಿ. ಅದಕ್ಕೆ ಪ್ರಾರಬ್ಧ ಕರ್ಮ ಅಂದ್ರೆ ಅಪರೋಕ್ಷ ಜ್ಞಾನ ನಂತರ ಪ್ರಾರಬ್ಧ ಕರ್ಮ ಭಗವಂತ ಹೀಗೆ ಮಾಡಿಸಿಬಿಡುತ್ತಾನೆ, ಮೊಣಕಾಲು ನೀರಲ್ಲಿ ತೆಗೆಸಿಬಿಡ್ತಾನೆ. ಅದು ಕುತ್ತಿಗೆವರೆಗೆ ನೀರು, ಕೊಚ್ಚಿಕೊಂಡು ಹೋಗುವ ನೀರು ಈ ಸಂಸಾರ. ಅದನ್ನು ಹೇಳ್ತಾ ಇದ್ದಾರೆ. ನಿದರ್ಶನವಾಗಿ ಜನನದ ಭಯವಿಲ್ಲ ಅಂದ್ರೆ ಹೇಗ್ ಮಾಡ್ತಾನೆ ಭಗವಂತ ಅಂದ್ರೆ, ಅಪರೋಕ್ಷ ಜ್ಞಾನ ನಂತರ ಪ್ರಾರಬ್ಧ ಕರ್ಮ ಅನುಭವಿಸಲಿಕ್ಕೆ ಜ್ಞಾನಿಗಳು ಬಂದಿದ್ರು ಕೂಡ ಅವರಿಗೆ ಏನು ಮಾಡುತ್ತಾನೆ, ನೀನಿಂಥವ ನೀನಿಂಥವ ಅಂದ್ರೆ ಮಾಮೂಲಾಗಿ ಅವರಿಗೆ ಎಲ್ಲ ಮರೆತು ಹೋಗಿರುತ್ತಾರೆ. ಭೂಮಿ ಮೇಲೆ ಹುಟ್ಟಿದ ಮೇಲೆ ಆ ಮನುಷ್ಯನ ತಿಂದ ಮೇಲೆ ಅವರು ಎಲ್ಲ ಮರೆತು ಹೋಗಿರುತ್ತಾರೆ. ಅವರ ತಲೆಯಲ್ಲಿ ಏನಿರುತ್ತೆ, ನಾನು ಎಲ್ಲರಂತೆ ನಾನು ಅಷ್ಟೇನೋ, ನಾನು ಯಾವಾಗ ಜನ್ಮಕ್ಕೆ ಅಪರೋಕ್ಷ ಆಗ್ಬೇಕು, ಯಾವಾಗ ಆಗ್ಬೇಕು, ಏನೋ ಒಂದು ದುಃಖ ಪಡತಾ ಇದ್ರೆ ಅವಾಗ ಸ್ವಪ್ನದಲ್ಲಿ ಗುರುಗಳ ಮೂಲಕ ನೀನಿಂಥವ, ನಿಂದೆಲ್ಲ ಮುಗಿದಿದೆ, ಅದಕ್ಕಾಗಿ ಬಂದವ ನೀನು, ನಿನ್ನ ಪಾರಬ್ಧ ಇದೆ, ಈ ಪಾರಬ್ಧ ಉಣ್ಲಿಕ್ಕೆ ಬಂದವ ನೀನು ಅಂತ ಅವರಿಗೆ ತೋರಿಸಿಕೊಡ್ತಾನೆ ಭಗವಂತ. ಅಭಯ ಕೊಡ್ತಾನೆ, ಅಭಯ ಕೊಟ್ಟರೂ ಕೂಡ ಆ ಪಾರಬ್ಧ ಕರ್ಮ ಉಣ್ಣುವಾಗ ತತ್ತರಿಸಿ ಹೋಗ್ತಾ ಇರ್ತಾರೆ. ತಮಗೂ ತೊಂದರೆ, ತಮ್ಮಿಂದ ಇನ್ನೊಬ್ಬರಿಗೂ ತೊಂದರೆ, ಇವೆಲ್ಲ ಆಗ್ತಾ 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 ಬರುವಾಗ ಒದಾಡ್ತಾ ಇರ್ತಾರೆ. ಅಂತಹ ಕಾಲಕ್ಕೆ ಸ್ವಾಮಿ ಮತ್ತ ಮಧ್ಯದಲ್ಲಿ ಎಚ್ಚರ ಕೊಡ್ತಾ ಇರ್ತಾರೆ, ಹೆದರಬೇಡ, ಮುಗಿತು 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 ಅಂತ. ಇವರಿಗೂ ಸೂಚನೆ ಕೊಡ್ತಾನೆ, ಬೇರೆಯವರಿಗೂ ಸೂಚನೆ ಕೊಡಿಸ್ತಾ ಇರ್ತಾನೆ ಇವರ ಬಗ್ಗೆ. ಏನಂತ, ಆಯಿತು ಇವರ ಊಟ ಮುಗಿತು, ಊಟ ಮಾಡುವುದು ಅಂದ್ರೆ ಸ್ವಪ್ನದಲ್ಲಿ ಅನ್ನ ಉಣ್ಣುವುದು ಅಂತ ಕಾಣಿಸಿದ್ರೆ ಇನ್ನ ಪ್ರಾರಬ್ಧ ಇದೆ ಅಂತ ಅರ್ಥ. ಊಟಕ್ಕೆ ಕೂತಿಲ್ಲ ಅಂದ್ರೆ ಇನ್ನ ಸ್ಟಾರ್ಟ್ ಆಗಿಲ್ಲ, ಇನ್ನ ಬಹಳ ಇದೆ ರೆಡಿ ಅಂತ. ಊಟ ಮಾಡ್ತಾ ಇದ್ದೀವಿ ಅಂತ ಬಂತ, ಪ್ರಾರಬ್ಧ ಕರ್ಮ ಉಣ್ತಾ ಇದ್ವಿ, ಚೂರಾಯಿತು ಅಂತ ಹೇಳಿ ಎಂದಾದ್ರೆ ಊಟ ಮುಗಿದು ಕೈ ತೊಳೆದು ತೀರ್ಥ ತಗೊಂಡು ಆ ಅಂದ್ರೆ ಹಾ ಎಸ್ ಮುಗಿತು ಅಂತ ಅರ್ಥ. ಆ ತರ ಆಚೆ ಸೂಚನೆ ಕೊಟ್ರ, ಹಾ ಆಯ್ತಪ್ಪ ನಿನ್ನ ಪ್ರಾರಬ್ಧ ಕರ್ಮ ಕಳೀತು ಅಂತ. ನಮಗೆ ಮಾತ್ರ ಅಲ್ಲ, ಅಯ್ಯೋ ನಂಗೆ ಬಿಡ್ತಾ ಇದ್ದೀನೋ, ನಾನೇ ಅಂದ್ಕೊಡ್ತಾ ಇದ್ದೀನಿ, ಅದಕ್ಕೂ ಸ್ವಪ್ನ ಬೀಳ್ತಾ ಇದ್ದೆ, ಈ ಸಂಶಯಗಳಿರುತ್ತೆ, ಅದು ಪರಿಹಾರ ಮಾಡುತ್ತಾರೆ. ನಂತರ ಗುರುಗಳ ಕೈಯಿಂದ ಹೇಗೆ ಆ ಪಕ್ಷಿ ಗರುಡ ತನ್ನ ಚಿಕ್ಕದಾದ ಮಗು ಆ ಗೂಡಿಂದ ತಪ್ಪಿ ಕೆಳಗೆ ಒದಾಡ್ತಾ ಇದ್ರೆ ಹಾರಿ ಬಂದು ತಗೊಂಡು ಹೋಗುತ್ತಲ್ಲ ಭಗವಂತ, ಅದನ್ನು ಸ್ವೀಕಾರ ಮಾಡುತ್ತಾ ನಂಬಲಿಗೆ ಶ್ರೀಕೃಷ್ಣ.